ಈ ಮೈಂಡ್ ಅಂಡ್ ಮ್ಯೂಸಿಕ್ ವಿಚಾರ ಬಂದಾಗ ಈ ವರ್ಕ್ಶಾಪ್ ಇಲ್ಲಿ ತೀರ್ಮಾನ ಮಾಡಿದ ತಕ್ಷಣ ಅನೇಕ ಸಂಗೀತದ ಗ್ರಂಥಗಳನ್ನು ಓದ್ದೆ. ಆಗ ಬಹಳಷ್ಟು ಹೊಸ ವಿಷಯಗಳು ಗೊತ್ತಾಯಿತು. ಬಹಳ ಅಪೂರ್ವವಾದಂಥ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದು ಸಾಧ್ಯವಾಯಿತು. ಅದಕ್ಕೂ ಇವತ್ತಿನ ಒಂದು ಇದಕ್ಕೂ ಸಂಬಂಧ ಆಯಿತು. ಮೊದಲನೇದಾಗಿ ಈ ಸಂಗೀತ ಮೈಂಡ್ ಮತ್ತು ಬಾಡಿ, ಮನಸ್ಸಿನ ಮೇಲೆ ಪರಿಣಾಮ, ಮನಸ್ಸಿನಿಂದ ದೇಹಕ್ಕೆ ಪರಿಣಾಮ. ಸಂಗೀತ ಕಿವಿಗೆ ಬಿದ್ದು ಅದು ಮನಸ್ಸಿಗೆ ಮುಟ್ಟಿ ಮನಸ್ಸಿನಿಂದ ದೇಹಕ್ಕೆ ಮುಟ್ಟುತ್ತೆ. ದಾಸರು ಹೇಳ್ತಾರೆ, ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು. ಈ ಸಂಗೀತದ ಎಫೆಕ್ಟನ್ನು ಹಾಗೆ ಅನಲೈಸ್ ಮಾಡಿದ್ದಾರೆ. ಶ್ರವಣ ಮನಕಾನಂದ ವೀವುದು, ಈ ಸಂಗೀತದ ಶ್ರವಣ ಮನಸ್ಸಿಗೆ ಮೊದಲು ಮುಟ್ಟುತ್ತೆ. ಮುಂದೆ ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭವಜನಿತ ದುಃಖಗಳನ್ನು ಕಳೆಯುವುದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದೊಳಗೆ ಸಂಗೀತದ ಪ್ರಭಾವವನ್ನು ಅನಲೈಸ್ ಮಾಡಿದ್ದಾರೆ ದಾಸರಾಯ. ಇನ್ನು ಮುಖ್ಯವಾಗಿ ಶ್ರೀಮದ್ ಆಚಾರ್ಯರು ಈ ಸಾಮವೇದ ಸಂಗೀತಕ್ಕೆ ಮೂಲ, ಸಾಮವೇದಕ್ಕೆ ಅಭಿಮಾನಿ ದೇವತೆಗಳು ವಾಯುದೇವರು, ಅವರೇ ಶ್ರೀ ಮಧ್ವಾಚಾರ್ಯರು. ಆದ್ದರಿಂದ ಸಂಗೀತಕ್ಕೂ ಮಧ್ವಾಚಾರ್ಯರ ಸಂಬಂಧವನ್ನು ಅರ್ಥ ಮಾಡಿಕೊಂಡ್ರೆ ಆ ಮಧ್ವಾಚಾರ್ಯದ ಹರಿದಾಸ ಸಾಹಿತ್ಯ ಬಂತು. ಹರಿದಾಸ ಸಾಹಿತ್ಯ ಅಂತ ಸಾಹಿತ್ಯ ಮತ್ತೊಂದಿಲ್ಲ, ನೆನಪಿರಲಿ. ಹರಿದಾಸ ಸಾಹಿತ್ಯದಂತ ಸಾಹಿತ್ಯ ಮತ್ತೊಂದಿಲ್ಲ, ಅಲ್ಲಿ ಶಬ್ದ ಸಂಗೀತ ಮತ್ತು ಶಾಸ್ತ್ರ ಮೂರರ ತ್ರಿವೇಣಿ ಸಂಗಮ ಅಂದರೆ ಹರಿದಾಸ ಸಾಹಿತ್ಯ. ಶಬ್ದ ಈಗಾಗಲೇ ಹೇಳಿದರು, ಅದು ಕಿವಿಗೆ ಮುಟ್ಟಿ ಮನಸ್ಸಿಗೆ ಮುಟ್ಟಿದರೆ ಈ ಭಾಷೆಯೆಲ್ಲ ಬುದ್ಧಿ ಮುಟ್ಟುತ್ತೆ, ಅದರಿಂದಾಗಿ ತತ್ವ ವಿಚಾರಕ್ಕೆ ಸಿದ್ಧನಾಗ್ತಾರೆ, ಅಲ್ಲಿ ಸಂಪೂರ್ಣವಾದಂಥ ಒಂದು ಪೂರ್ಣತೆ ಬರುತ್ತದೆ. ಇಂಥ ಹರಿದಾಸ ಸಾಹಿತ್ಯಕ್ಕೂ ನಮ್ಮ ಸಂಗೀತಕ್ಕೂ ಶಾಸ್ತ್ರಕ್ಕೆ ಸಂಬಂಧ ಅರ್ಥ ಮಾಡಿಕೊಂಡ್ರೆ ನಿತ್ಯ ಜೀವನಕ್ಕೆ ಹೊಸ ಒಂದು ಬೆಳಕನ್ನು ಕೊಡ್ತಕ್ಕಂಥ ಒಳ್ಳೆ ವಿಚಾರವನ್ನು ಕೇಳುತ್ತೆ. ಇನ್ನು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ ಈ ಸಂಗೀತದ ಮೂಲಭೂತವಾದ ವೈಶಿಷ್ಟ್ಯ ಆದ ರಿದಮ್, ರಿದಮ್ ಅಂದರೆ ರಾಗ ಸಂಗೀತದೊಳಗೆ. ಈಗ ಹೇಳಿದರು ರಾಮಾಯಣವನ್ನು ಹಾಡಿದರು ಅಂತ ಹೇಳಿದರು, ಬಹಳ ಕರೆಕ್ಟ್. ಅದು ವಾಲ್ಮೀಕಿ ಬಿರಿಗಳ ಬಾಯಿಂದ ಒಂದು ಮಾತು ಬಂತು, ಮಾನಿಷಾದ ಪ್ರತಿಷ್ಠಾಂತ ಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಈ ಮಾತು ಬಂದ್ಬಿಡ್ತು ಅವ್ರ ಬಾಯಿಂದ. ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರು, ಅದನ್ನ ಅನಲೈಸ್ ಮಾಡಿದರು ಅವರು. ಅಲ್ಲಿ ಕಂಡ್ರು, ಅಲ್ಲಿ ಬರೀತಾರೆ ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ. ವಾಲ್ಮೀಕರ ಮಾಡಿದ ಮಾತು, ಪಾದಬದ್ಧ ನಾಲ್ಕು ಪಾದಗಳು, ಅಕ್ಷರ ಸಮಃ ಒಂದೊಂದು ಪಾದದಿಂದ ಅಕ್ಷರಗಳು, ತಂತ್ರೀಲಯ ಸಮನ್ವಿತ ತಂತ್ರೀಲಯಕ್ಕೆ ಹೊಂತಕ್ಕಂಥದ್ದು. ಇದೇನಿದು ಕಿಮೇತದ್ ಜಾಗೃತಮ್ಮಯ, ನನ್ನ ಬಾಯಿಂದ ಏನು ಬಂತು ಅಂತ ಹೇಳಿದರು. ಆಮೇಲೆ ಬ್ರಹ್ಮದೇವರು ಬಂದರು, ಹೇಳಿದರು ಕುರು ರಾಮಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ. ಈ ಛಂದಸ್ಸಿನಲ್ಲೇ ರಾಮದೇವರ ಕಥೆ ಬರೀರಿ ಅಂತ ಹೇಳಿದರು. ಅದು ರಾಮಾಯಣ ಆಯಿತು. ಲವಕುಸಿರ ಕೈಯಲ್ಲಿ ಹಾಡಿಸಿದರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಸಂಗೀತದ ಉಗಮ, ಈ ರಾಮಾಯಣಕ್ಕೂ ಈ ಶ್ಲೋಕಕ್ಕೂ ಸಂಗೀತಕ್ಕೂ ಇರೋ ಸಂಬಂಧ ಗೊತ್ತಾಗ್ತದೆ. ಇನ್ನು ಸ್ವಲ್ಪ ಯೋಚನೆ ಮಾಡಿ, ಈ ಶ್ಲೋಕಗಳು ಹೇಳಿದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಸ್ತೋತ್ರ ಹೇಳಿದರೆ ಸಮಾಧಾನ ಆಗುತ್ತೆ. ಯಾತಕ್ಕೆ ಅಂದರೆ ಸಂಗೀತ ಇದೆ ಅದರೊಳಗೆ. ಇವತ್ತು ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತಹೃದಯ ಭಗವತ್ ಪ್ರಭು ಭೂತಹೃದ್ ಭೂತಹೃದ್ಭಾವೋ ಭೂತಾತ್ಮ ಭೂತಭಾವನ. ಅದು ಅನಿಷ್ಟು ಶ್ಲೋಕಗಳು ಇದೆ, ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ ಅಂತಾ ಹೋಗುತ್ತೆ. ಆ ಸ್ತೋತ್ರ ಹೇಳ್ತಾ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸ್ತೋತ್ರ ಹೇಳ್ತಾ 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 ಹೋಗ್ತಾನೆ, ನೆನ್ಬಿಟ್ಟುಕೊಳ್ಳಿ. ಶ್ಲೋಕ ಹೇಳ್ತಾ ಹೇಳ್ತಾ ಹೋಗ್ತಾನೆ, ಹತ್ತು ಸರ್ತಿ ಹೇಳು, ನೂರು ಸರ್ತಿ ಹೇಳು, ಈ ಪುರಸ್ಕರಣ ಮಾಡು ಅಂತ ಹೇಳ್ತಾರೆ. ವಾಯುಸ್ತುತಿ ಪುರಸ್ಕರಣ ಮಾಡು, ಅವಾಗ ಏನಾಗುತ್ತೆ, ದೇಹದಲ್ಲಿ ಆ ಪರಿಣಾಮ ಶುರುವಾಗುತ್ತೆ ಬರಲಕ್ಕೋಸ್ಕರ. ಸ್ಪಷ್ಟವಾದಂಥ ಅದಕ್ಕೆ ಒಂದೇ ಸರ್ತಿ ಕೆಲಸ ಮಾಡೋದಿಲ್ಲ, ಅದು ಪುನಃ ಪುನಃ ಮಾಡಬೇಕು. ಒಂದೇ ಹೊಡೆದ್ರೆ ಒಡೆಯುತ್ತಕ್ಕಲ್ಲು, ಮತ್ತೆ ಮತ್ತೆ ಹೊಡೆದಾಗ ಒಡೆಯುತ್ತೋ. ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಮತ್ತೆ ಮತ್ತೆ ಹೇಳಬೇಕಾದ್ರೆ ಈಗ ನಮಗೆ ಒಳ್ಳೆ ಹೊಸ ವಿಷಯ ಗೊತ್ತಾಗುತ್ತೆ. ಯಾವುದೇ ಮಂತ್ರ ಮೂಲತಃ ಸಂಗೀತ, ಎಲ್ಲ ಮಂತ್ರಗಳು ಸಂಗೀತ. ಅದಕ್ಕೆ ಯಾವುದೇ ಒಂದು ಮಂತ್ರ ಹೇಳಬೇಕಾದ್ರೆ ಛಂದಸ್ಸನ್ನು ಹೇಳ್ತೇವೆ. ಛಂದಸ್ ಅಂದ್ರೆ ಸಂಗೀತ, ಇನ್ನೇನು ಅಲ್ಲ. ಛಂದಸ್ ಅಂದ್ರೆ ಪ್ರಾಪರ್ ಅರೇ ರಿದಮ್ನೇ ಛಂದಸ್ ಅಂತ ಕರೆಯೋದು. ಆ ಛಂದಸ್ ಇರೋದ್ರಿಂದ ಆ ಮಂತ್ರದ ಎಫೆಕ್ಟ್ ಶುರುವಾಗುತ್ತೆ. ನೀನು ರೋಗ ಇದೆಯಾ, ಈ ಸೂರ್ಯ ಮಂತ್ರ ಹೇಳು, ರೋಗ ಪರಿಹಾರ ಆಗುತ್ತೆ. ನೀನು ವಿಷಬಾಧೆ ಇದೆಯಾ, ಗರುಡ ಮಂತ್ರ ಹೇಳು. ನಿನಗೆ ವಿದ್ಯಾ ಬೇಕಾ, ವ್ಯಾಸ ಮಂತ್ರ ಹೇಳು. ಅಂದ್ರೆ ಆ ರೀತಿ ಹೇಳ್ತಾ ಹೋದಂತೆ ಬ್ರೈನ್ ಆ ರೀತಿ ರೆಸ್ಪಾಂಡ್ ಮಾಡಿ ಶುರುವಾಗ್ತದೆ. ಆ ರೀತಿ ಮಾಡಿದಾಗ ಏನು ದೋಷ ಇತ್ತು ಪರಿಹಾರ ಆಗಿಬಿಡುತ್ತೆ. ಪರಿಹಾರ ಕಷ್ಟ ವಿದ್ಯಾವಂತನಾಗ್ತದೆ, ಆ ರೋಗ ಪರಿಹಾರ ಆಗುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇನ್ನು ಮಳೆ ಬರುತ್ತಲ್ಲ, ಆ ರೀತಿ ಈ ಒಂದು ವಾತಾವರಣದಲ್ಲೇ ವೇರಿಯೇಷನ್ಸ್ ಕ್ರಿಯೇಟ್ ಮಾಡ್ತದೆ. ವಾತಾವರಣದೊಳಗೇನೆ ಈ ಹೇಳಿದರು, ಶಂಖ ಊದಿದ್ರೆ ಏನು ಪರಿಣಾಮ ಆಗುತ್ತೆ ಹೇಳಿದರು. ಶಂಖ ಊದಿ ಶಂಖದ ಧ್ವನಿಗೆ ಈ ಸೂಕ್ಷ್ಮಗಳು ಸಾಯ್ತವೆ ಅಂತ ಹೇಳಿದ್ದಾರೆ. ಶಂಖದ ಧ್ವನಿಗೆ ಸೂಕ್ಷ್ಮಗಳು ಸಾಯ್ತವೆ, ಇನ್ನೂ ದೂರ ಇದ್ರೆ ಇನ್ಯಾಕ್ಟಿವೇಟ್ ಆಗ್ತವೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಶಂಖದ ಧ್ವನಿಗೆ ಏನು ಮಹತ್ವ ಇದೆ, ಅದನ್ನಿಟ್ಕೊಂಡೆ ಗಂಟೆ ಆರು ಬಾರಿಸಿ ಕೊನೆ ಪಕ್ಷ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ. ದೇವ ಪೂಜೆಗೆ ಮುಂಚೆ ಗಂಟೆ ಬಾರಿಸಿ ಶುರು ಮಾಡಬೇಕು. ಅವಾಗ ಏನಾಗುತ್ತೆ, ಈವಿಲ್ ಥಾಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಅಸುರರು ಮನೆಯಿಂದ ಹೋಗಬೇಕು, ಕೆಟ್ಟ ಭಾವನೆ ಮನಸ್ಸಿನಿಂದ ಹೋಗ್ಬೇಕು, ಎರಡು ಕೆಲಸ ಆಗ್ಬೇಕಾಗ. ಘಂಟಾಧ್ವನಿ ಕೇಳಿದ ತಕ್ಷಣ ಒಂದು ರಿಫಾರ್ಮ್ ಶುರುವಾಗ್ತದೆ. ಅಸುರರು ಮನೆಯಿಂದ ಹೋಗ್ತಾರೆ, ಮನಸ್ಸಿನಿಂದ ಕಾಮಕ್ರೋಧಾದಿ ಭಾವನೆಗಳು ಹೋಗ್ಬಿಡ್ತಾವ. ಗಂಟೆ ಬರೆಸ ಮಂಗಳಾರತಿ ಬಡ ಗಂಟೆ ಬರೆಸ್ತಾರೆ, ಮತ್ತೆ ಅಭಿಷೇಕಕ್ಕೆ ಗಂಟೆ ಬರೆಸ್ತಾರೆ. ಎಲ್ಲ ಗಂಟೆ ಬರೆಸಿ ಕೇಳ್ತಾ ಹೋದಂತೆ ಮನಸ್ಸಿನಲ್ಲಿ ಅದಕ್ಕೇನೆ ದೇವ ಪೀಡೆ ಪಿಶಾಚಿ ಬರೋದಿಲ್ಲ. ಆ ಮಂತ್ರ ಹೇಳೋದೇ ಹಾಗೆ, ಗಮನಾರ್ಥಂತು ರಕ್ಷಸಾಂ ಆಗಮಾರ್ಥಂತು ದೇವಾನಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನ. ಘಂಟೆನೇ ಯಾವುದು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅದನ್ನು ಸ್ಟಡಿ ಮಾಡಬೇಕು ಅವರು. ಅವಾಗ ಗೊತ್ತಾಗುತ್ತೆ ಸರ್ವ ವಾದ್ಯವಯೀ ಘಂಟ ಅಂತ ಹೇಳಿದ್ದಾರೆ. ಎಲ್ಲ ವಾದ್ಯಗಳು ಬಾರಿಸೋದು ಒಂದೇ, ಗಂಟೆ ಬಾರಿಸೋದು ಒಂದೇ ಅಂತ ಹೇಳಿಬಿಡ್ತಾರೆ. ಅಂದರೆ ಅಷ್ಟು ಎಫೆಕ್ಟ್ ಇದೆ ಅಂದರೆ ಗಂಟೆಯೊಳಗೆ ಎಲ್ಲ ವಾದ್ಯಗಳ ಕಾಂಬಿನೇಷನ್ ಸೇರಿಕೊಂಡಿದೆ ಅಂತ ಹೇಳ್ತಾರೆ. ಆಗ ನಮಗೆ ಗಂಟೆಯ ಶ್ರವಣ, ಮಂತ್ರೋಚ್ಚಾರಣೆ, ಮಂತ್ರೋಚ್ಚಾರಣೆ ಮಾಡ್ತಾ ಬರ್ತಾನೆ, ಘಂಟಾ ಶ್ರವಣ ಮಾಡ್ತಾನೆ, ಬಾಯಿ ಉಚ್ಚಾರಣೆ ಮಾಡ್ತಾನೆ, ಪ್ರಾಣಾಯಾಮ ಎಲ್ಲ ಮಾಡ್ತಾನೆ, ಎಲ್ಲ ಮಾಡಿದಾಗ ಏನಾಗುತ್ತೆ, ಟೋಟಲ್ ಎಫೆಕ್ಟ್ ಕ್ರಿಯೇಟ್ ಆಗ್ತದೆ. ಅಂದರೆ ಇವತ್ತು ಸಂಗೀತ ಮತ್ತು ಶಾಸ್ತ್ರ ಮತ್ತು ದೇಹ ಆರೋಗ್ಯ ಒಂದಕ್ಕೊಂದು ಇಂಟರ್ರಿಲೇಟೆಡ್ ಆಗಿರೋದು ಬಹಳ ಸ್ಪಷ್ಟವಾದಂಥದ್ದು. ಆದರೆ ಇದರೆಲ್ಲ ನೋಡ್ತಾ ಹೋದಾಗ ಅವರು ಚಿತ್ರ ತೋರಿಸಿ ನೋಡಿರ್ಬೇಕು ನೀವು, ಅದನ್ನು ವೀಣೆ ಚಿತ್ರನ ಮೇಲೆ ಕೆಳಗಡೆ ಬಹಳಷ್ಟು ಚಿತ್ರ ನೋಡಿದರು. ಇದೇನು ಗೊತ್ತಾ, ಉಪನಿಷತ್ತಿನ ಮಾತದ್ದು. ಉಪನಿಷತ್ ಅಥ ಏಷ ದೈವೀ ವೀಣ ಅಂತ ಕರೆದಿದೆ. ಚೈತರೆಯ ಕೊನೆಯ ಭಾಗ್ಯ, ಐತರೆ ಉಪನಿಷತ್ ಕೊನೆಯ ಭಾಗ ಅಂದರೆ ಈ ದೇಹವೆಲ್ಲ ವೀಣೆ ಅಂತ ಕರೆದಿದ್ದಾರೆ. ನಿಮಗೆ ಆಶ್ಚರ್ಯ, ನೋಡಿದರೆ ಕರೆಕ್ಟಾಗಿ ವೀಣೆ ಆಗಿರೋದು. ಅದು ಒಬ್ಬ ನಮಸ್ಕಾರ ಮಾಡಿದಾಗ ಒಳ್ಳೆ ವೀಣೆ ಎಷ್ಟೈತೆ, ಸೊ ವೀಣೆ ಪರ್ಫೆಕ್ಟಾಗಿ ನಮಸ್ಕಾರ ಮಾಡಿದಾಗ ಅಂದರೆ ಹೇಳ್ತಾರೆ ದೇವರು ಆರಾಧ್ಯರಾದ ಮೂರ್ತಿ, ನಮ್ಮ ದೇಹ ವೀಣೆ ಅಂತ ಹೇಳ್ತಾರೆ. ಸೊ ನಮಸ್ಕಾರ ಮಾಡೋದು ಅಂದರೆ ಏನಾಗ, ವೀಣೆ ಸಮರ್ಪಣೆ ಮಾಡೋದು. ಸರಸ್ವತಿ ಕೈಯಲ್ಲಿ ಏನಿದೆ, ವೀಣೆ ಇದೆ ಸರಸ್ವತಿ ಕೈಯಲ್ಲಿ. ವೀಣೆ ಸರಸ್ವತಿ ಕೈಯಲ್ಲಿ ಏನಂತ ಗೊತ್ತೇ, ಯಾವುದೋ ವೆಪನ್ ಇಟ್ಕೊಂಡಿಲ್ಲ, ಇಡೀ ನಮ್ಮ ಬುದ್ಧಿ ನಿಯಂತ್ರಣ ಮಾಡ್ತಕ್ಕಂಥ ದೇವತೆಯವರು. ವೀಣೆಯನ್ನು ನಿಯಂತ್ರಣ ಮಾಡೋದು ಒಂದು ವೀಣೆ, ವೀಣೆಯ ಆ ಒಂದು ಈ ಭಾಗ ಇದೆಯಲ್ಲ ನಮ್ಮ ತಲೆ ಭಾಗಕ್ಕೆ ಕೊಡುತ್ತ. ಸೊ ಸರಸ್ವತಿ ಯಾರವರು, ವಿದ್ಯಾಭಿಮಾನಿ ದೇವತೆ. ಸೊ ತಲೆಗೂ ಅದಕ್ಕೂ ಸಂಬಂಧ ಇದೆ. ಅದನ್ನು ಕೈಯಲ್ಲಿಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ವೀಣಾಭಿಮಾನಿನಿ, ವೀಣಾ ಮಂಡಿತ ಕರಾಟೆ ಅಂತ ಕರಿತೇವೆ, ಅರ್ಥವತ್ತಾಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿದರೆ ನಮ್ಮ ಶಾಸ್ತ್ರಕ್ಕೂ ಇದಕ್ಕಿರೋ ಸಂಬಂಧ, ಎಷ್ಟು ಪರೀಕ್ಷೆ ಮಾಡಿ ತಿಳಿಬೇಕಾದದ್ದನ್ನು ಉಪನಿಷತ್ ಅವತ್ತು ಹೇಳಿಬಿಟ್ಟಿದೆ. ಆಗಲೇ ಬ್ರಹ್ಮಾದಿ ಎಲ್ಲ ದೇವತೆಗಳ ದೇಹ ಕೂಡ ವೀಣೆಯಾಗಿದೆ ದೇವರಿಗೆ. ವಾದಿರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಬರೀತಾರೆ, ನಾವು ಹೇಗಿದ್ದೇವೆ ಅಂದರೆ ವೀಣೆಯವರ ಅಣಯಾಮಿ ತತ್ ಅಂತ ಹೇಳ್ತಾರೆ. ನಾವು ವೀಣೆಯಂತೆ ನುಡಿದೇವೆ ಅಷ್ಟೇನೆ, ವೀಣೆಯಂತೆ ನುಡಿತೇವೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಬಾಯಲ್ಲಿ ಬರ್ತಕ್ಕಂಥ ಮಂತ್ರ ಅದು ವೀಣಾ ಧ್ವನಿ, ನಮ್ಮ ದೇಹ ವೀಣ. ಆಗ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಸಂಗೀತ ಆಯ್ತಾಗ. ನಾವು ಮಾಡ್ತಕ್ಕಂಥ ಸ್ತೋತ್ರ ದೇವರಿಗೆ ಸಂಗೀತ, ನಾವು ಮಾಡ್ತಕ್ಕಂಥ ಜಪ ದೇವರಿಗೆ ಸ್ತೋತ್ರ. ಅದು ಈ ದೃಷ್ಟಿಯಿಂದ ವಿಚಾರ ಮಾಡ್ತಾ ಹೊರಟ್ರೆ ಅನೇಕ ಹೊಸ ವಿಚಾರಣೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಇನ್ನು ರಾಘವೇಂದ್ರ ಸ್ವಾಮಿಗಳು ವೀಣಾ ವಿದ್ವಾಂಸರಾಗಿದ್ದರು. ವೀಣಾ ಮನೆತನ, ವೈಣಿಕರು ಅಂತ ಕರೆದಿದ್ದಾರೆ. ವೀಣಾ ವೆಂಕಟಭಟ್ರು ಅಂತಲೇ ಹೆಸರು. ಅವರ ಮನೆತನದಲ್ಲಿ ವೀಣಾವಾದನ ಮಾಡಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗಳಂತರ ಫಲಶ್ರುತಿಯಾಗಿ ಬಂದರು. ಜಗತ್ತನ್ನು ವೀಣೆಯಂದ್ರ ಮೀಟರು ಅಂತ ಕರೀತಾರೆ. ಜನರ ಮನಸ್ಸನ್ನೇ ಮೀಟ್ತಕ್ಕಂಥ ಗುರುಗಳಾಗಿ ಬರಲಿಕ್ಕೆ ಕಾರಣವಾಗಿದ್ದು ವೀಣಾವಾದನ ಮಾಡಿದ್ದಕ್ಕೋಸ್ಕರ. ಆಚಾರ್ಯರು ಬರೀ ವೀಣೆಯಲ್ಲ, ಎಲ್ಲದರಲ್ಲೂ ಪ್ರವೀಣರು. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಸಮಗ್ರವಾದ ಪಂಡಿತ ಇದ್ದ ಒಬ್ಬ ವ್ಯಕ್ತಿಗಳು ಅಂದರೆ ಶ್ರೀಮದ್ ಆಚಾರ್ಯ. ಅದಕ್ಕೆ ಅವರನ್ನು ಮೂಲ ಗುರುಗಳು ಅಂತ ಕರೀತಾರೆ. ಈ ಚಾಲೆಂಜ್ ಮುಂದಿಟ್ಟುಕೊಂಡ್ರೆ ಎಷ್ಟರ ಆಚಾರ್ಯ ಸುಟ್ಟಾಗುತ್ತೆ ಲೆಕ್ಕ ಹಾಕಿಯಾಗ. ಒಂದು ವಿದ್ಯಾಭರ ಆಚಾರ್ಯ ಸಿಗೋದೇ ಕಷ್ಟ. ಸಕಲ ವಿದ್ಯಾಪಾರ್ಗದ್ರು ಪೂರ್ಣ ಪ್ರಜ್ಞರು ಮಧ್ವಾಚಾರ್ಯರು ಅನ್ನು ಮಾತಿಳ್ಕೊಂಡಾಗ ನಾವು ಮಧ್ವಾಚಾರ್ಯರ ಬಗ್ಗೆ ಹೇಳೋ ಮಾತುಗಳಲ್ಲ ಅಭಿಮಾನದ ಮಾತುಗಳಲ್ಲ, ಅತ್ಯಂತ ವಸ್ತುಸ್ಥಿತಿ ಅದು. ಸಕ್ಕರೆ ಸಿಹಿ ಇದೆ ಅಂದರೆ ಅಭಿಮಾನದ ಮಾತಲ್ಲ, ಇರೋದೇ ಹಾಗ. ಆಕಾಶ ವಿಶಾಲವಾಗಿದೆ ಅಂದರೆ ಅಭಿಮಾನದ ಮಾತಲ್ಲ, ನೀರು ತಣ್ಣಗಿದೆ ಅಂದರೆ ಸತ್ಯವಾದ ಮಾತುಗಳು. ಮತ್ತು ಮಧ್ವಾಚಾರ್ಯರ ಹಿರಿಮೆ ಅನ್ನೋದು ಸಂಗೀತ ಶಾಸ್ತ್ರ ಮತ್ತು ಮಧ್ವಾಚಾರ್ಯ ಅಂತ ಇಟ್ಕೊಂಡು ಬಿಟ್ಟರೆ ಅವರಂಥ ಮತ್ತು ಗುರುಗಳಿಲ್ಲ ಅಂತ ಸಾಮಾನ್ಯರಿಗೂ ಅರ್ಥವಾಗತಕ್ಕಂಥ ವೈಶಿಷ್ಟ್ಯವನ್ನು ಕಾಣುತ್ತೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಸಭೆಯಲ್ಲಿ ಕೂತಿದ್ದಾಗ ಜನಗಳು ಪ್ರಾರ್ಥನೆ ಮಾಡಿದರು, ಎಲ್ಲ ವಿದ್ಯೆದಲ್ಲೂ ಪಾರಂಗತರಂತೂ ಗೊತ್ತಾಗಿದೆ, ಸಂಗೀತದಲ್ಲೂ ನಿಮ್ಮ ಪ್ರಾವೀಣ್ಯ ನಾವು ಕಾಣಬೇಕು ಅಂತ ಹೇಳಿದರೆ ಅಂತ ತಕ್ಷಣ ಅದು ಹೇಳಿದ್ದು ಪಶುಪೇನ ಊರಿನೊಳಗೆ. ತಕ್ಷಣ ಆಚಾರ್ಯ ಹೇಳ್ತಾರೆ ಆಗ ಸಂಗೀತವನ್ನು ಹೇಳಿದ ತಕ್ಷಣ ಫಲಮುತ ಪುಷ್ಪಂ ವಿದಧೆ, ಪುಷ್ಪಮುತ ಫಲಂ ವಿದಧೆ ಜನ ಸುಪ್ತಿದ ಅನುಪಮ ದಾನ ಸಂಪದ ಅಂತ ಕರೆದಿದ್ದ. ಜನರಿಗೆ ನಿದ್ರೆ ಬರಷ್ಟು ತನ್ಮಯತೆ, ಫಲಪುಷ್ಪಗಳು ಹೂವಲ್ಲಿ ಗಿಡಗಳಲ್ಲಿ ಬೆಳಿಬೇಕು ಅಂತ ಒಂದು ಅದ್ಭುತ ಕ್ರಾಂತಿಯನ್ನು ಆಚಾರ ಮಾಡಿ ತೋರಿಸಿದರು. ಅನುವ್ಯಾಖ್ಯಾನದಲ್ಲಿ ಬರೀತಾರೆ ಮಾತನ್ನು, ಗಾನಾತ್ ಪುಷ್ಪ ಫಲಾವಾಪ್ತಿ, ಇದೆಲ್ಲ ಅತೀಂದ್ರಿಯ ಶಕ್ತಿ ಇದೆ ಅಂತ ನಿದರ್ಶನ ಅಂತ ಆಚಾರ್ಯ ಹೇಳುತ್ತಾರೆ. ಅದನ್ನು ತಾವೇ ಪ್ರಾಕ್ಟಿಕಲಿ ಮಾಡಿ ತೋರಿಸಿಬಿಟ್ಟಿದ್ದಾರೆ. ಗಾನಾತ್ ಪುಷ್ಪ ಫಲಾವಾಪ್ತಿ ಅನ್ನೋ ಆಚಾರ್ಯ ಅನುವ್ಯಾಖ್ಯಾನದ ಮಾತಿಗೂ ಸುಬದ್ವಿಜಯದ ಪ್ರಸಂಗಕ್ಕೂ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಂಗೀತದ ಮಹಿಮೆಯನ್ನು ತೋರಿಸಿಕೊಟ್ಟವರು ಆಚಾರ್ಯರು. ಕಷ್ಟ ಜನಗಳು ಕೇಳಿದರಂತೆ ಸ್ವಾಮಿ, ದಿವ್ಯ ಗೇಯ ವಿದಗ್ಧೋಸೌ ಅಂತ ಕೇಳುತ್ತಾರೆ. ದಿವ್ಯ ಗೇಯ ವಿದಗ್ಧೋಸೌ, ಆಚಾರ್ಯರ ಸಂಗೀತ ಭೂಲೋಕದ ಸಂಗೀತ ಅಲ್ಲ, ಅದು ದೇವ ಡಿವೈನ್ ಮ್ಯೂಸಿಕ್ ಅವ್ರದ್ದು. ಆಚಾರ್ಯ ಮ್ಯೂಸಿಕ್ಗೆ ಶಕ್ತಿ ಇದ್ರೆ ಡಿವೈನ್ ಮ್ಯೂಸಿಕ್ ಹೇಗಿರ್ಬೇಕು? ಇವತ್ತು ನಮ್ಮ ಮ್ಯೂಸಿಕ್ ಇದೆ, ವೆಸ್ಟರ್ನ್ ಮ್ಯೂಸಿಕ್ ಇದೆ, ಅದು ಡೆಮನ್ ಮ್ಯೂಸಿಕ್. ಅದು ಗೊತ್ತಲ್ಲ, ಮಾಡಿ ಡಿಸ್ಟರ್ಬ್ ಕೇಳಿದ ತಕ್ಷಣ ಕೂತರು ಎದ್ದು ಬಿಡಬೇಕಂತ ಡೆಮನ್ ಮ್ಯೂಸಿಕ್. ಇದು ಡಿವೈನ್ ಮ್ಯೂಸಿಕ್ ನಮ್ಮದು. ಇನ್ನು ದೇವತೆಗಳು ಕಂಪೇರ್ ಮಾಡಿದಾಗ ಅದು ಡಿವೈನ್ ಆಗಿಬಿಡ್ತದೆ, ನಮ್ದು ಹ್ಯೂಮನ್ ಆಗ್ತದೆ ಡಿವೈನ್ ಆಗಿಬಿಡ್ತದೆ. ಪುರಂದರದಾಸರು ಅಂತವರೆಲ್ಲ ಡಿವೈನೇ. ಆಗ ಆಚಾರ್ಯ ಕೇಳ್ಕೊಂಡ್ರಂತೆ, ಸ್ವಾಮಿ ಇಂಥ ಸಂಗೀತ ಎಲ್ಲೆಲ್ಲೂ ನಾವು ಕೇಳೇ ಇಲ್ಲ, ಅದ್ರ ಬಗ್ಗೆ ಒಂದು ಗ್ರಂಥ ಬರ್ಕೊಡಿ ಅಂತ ಕೇಳಿದರೆ, ತಕ್ಷಣ ಗಾನಶಾಸ್ತ್ರಂ ಯಥಾಪ್ರಭು ಭಾವಪ್ರಕಾಶ ಹೇಳಿ ಬರೀತಾರೆ. ಆಚಾರ ಸಂಗೀತದ ಗ್ರಂಥವನ್ನು ಬರ್ಕೊಟ್ರಂತೆ ಆಗ್ಲೇ. ಸರ್ವಮೂಲ ಗ್ರಂಥಗಳಲ್ಲಿ ನಾವು ಸಂಗೀತದ ಇವತ್ತು ಕಾಣೋದಿಲ್ಲ, ಆ ಗ್ರಂಥ ಬರ್ಕೊಟ್ರಂತೆ. ಅದು ಅದರಿಂದ ಆಚಾರ್ಯರು ಹೇಳಿದ್ದಲ್ಲ, ಆಕ್ಚುಲಿ ಬರೆದು ಒಂದು ಶಾಸ್ತ್ರವನ್ನು ಮುಂದಿಟ್ಟುಬಿಟ್ಟು ಅದರ ಉಪಯೋಗ ಯಾರಿಗಾಯಿತು? ಪುರಂದರದಾಸರಂಥವರಿಗಾಯಿತು. ಅದರಿಂದ ದೊಡ್ಡ ಕರ್ನಾಟಕ ಸಂಗೀತ ಪಿತಾಮಹರು ಅಂತಕ್ಕಂಥ ಹೆಸರು ಅವರಿಗೆ ಬಂತು. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರಾದರೆ ಅದು ಮೂಲ ಹೆಕ್ಕೊಟ್ಟೆ ಮಧ್ವಾಚಾರ್ಯರು. ಕರ್ನಾಟಕ ಸಂಗೀತ ಪ್ರಪಿತಾಮಹರು ಮಧ್ವಾಚಾರ್ಯರು ಕರ್ನಾಟಕ ಸಂಗೀತಕ್ಕೆ ಒಟ್ಟು ಎಲ್ಲ ಶಾಸ್ತ್ರಗಳಿಗೂ ಕೂಡ ಮೂಲಭೂತ ಆಚಾರ್ಯರಾಗ್ತಾರೆ. ಅದನ್ನು ಹೇಳೋದಕ್ಕೆ ಮಾತು ಹೇಳಿತ್ತು. ಇನ್ನು ವಾಯ್ಸ್ ಜೊತೆ ಹೇಳ್ತೀರಿ, ಒಳ್ಳೆ ಹಿಟ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ಹೇ ಮಾಡಿ ಸಂಗೀತದಂತೇನೆ ಶ್ರದ್ಧಾರ ವೃತ್ತ ಏಳೇಳು ಅಕ್ಷರಕ್ಕೊಂದು ಮುಗಿತಾ ಹೋಗ್ತದೆ. ಶ್ರೀಮದ್ ವಿಷ್ಣುಂದ್ರಿ ನಿಷ್ಠಾ ಅತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕುಭಾ ಪ್ರೇಮಭಾರಂ ಬಭಾರ. ಶ್ರದ್ಧಾರ ಮಾಲಾಕಾರ ಏಳು ಅಕ್ಷರಕ್ಕೆ ನಿಲ್ತಾ ಹೋಗ್ತದೆ. ಏಳು ಮೂರಲ್ಲಿ ಇಪ್ಪತ್ತೊಂದು, ಇಪ್ಪತ್ತೊಂದು ಇಂಟು ನಾಲ್ಕು, ಅಷ್ಟು ಅಕ್ಷರ ಇದೆ ಅದರೊಳಗೆ. ರಿದಮ್ ಕ್ರಿಯೇಟ್ ಆಗ್ತದೆ. ಆದ್ದರಿಂದ ನಮ್ಮ ರೋಗ ವಾಸಿಯಾಗಲೇಬೇಕು. ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಡಾಂ ಕೆಲವು ಶ್ಲೋಕಗಳಿಗೆ ಅದರಲ್ಲೂ ಮತ್ತೆ ಸಾರ ಸೇರ್ತಿದ್ದಾರಂತೆ. ಆ ಒತ್ತಾಗಿ ಒಂದು ಶ್ರದ್ಧಾನ ವೃತ್ತದ್ದು ಎಷ್ಟು ಮುಖ್ಯನೋ, ಒಂದೊಂದರಲ್ಲೂ ಕೂಡ ಹೊಸ ಹೊಸ ಫಲಶ್ರುತಿ ಹೇಳುತ್ತಾರೆ. ಪುರಶ್ಚರಣೆ ಮಾಡ್ತಾ ಹೋದರೆ ಒಂದೊಂದೇ ಶ್ಲೋಕ ಹೇಳಿದರೆ ಹೊಸ ಹೊಸ ಒಂದು ಸಿದ್ಧಿ ಬರುತ್ತೆ ಅಂತ ಹೇಳುತ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ಬರೀ ಅಭಿಮಾನದ ಮಾತುಗಳಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿ ಹೇಳಿದ್ರಲ್ಲ, 9 ವರ್ಷ ಕಾಲ ಸಂಶೋಧನೆ ಮಾಡಿದ್ದೇವೆ ಅಂತ ಹೇಳಿದ್ರು, ಸತ್ಯವಾದ ಮಾತಾಗುತ್ತೆ. ಇದನ್ನು ಯೋಚನೆ ಮಾಡಬೇಕು. ಮಂತ್ರ ಹೇಳಿಕೊಟ್ಟ ಮೇಲೆ ಹೆಂಗಸರು ಕ್ಲೀಂ ಕೃಷ್ಣ ನಮ್ಮ ಕೃಷ್ಣ ಮಂತ್ರ ಹೇಳಿ ಅಂತ ಹೇಳ್ತಾರೆ, ಅವರಿಗೆ ಸೂಟ್ ಆಗುತ್ತೆ ಅಂತ ಅರ್ಥ. ಕೃಷ್ಣ ಮಂತ್ರ ಇವರು ಗಾಯತ್ರಿ ಮಂತ್ರ ಹೇಳ್ತೀವಿ ಅಂತ ಕೊಡ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ? ಗಂಡು ಸಚಿನಾರಾಯಣ ಹೇಳ್ತೀವಿ ಅಂತ ಹೇಳ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ? ಬೈ ಡಿಸ್ಟರ್ಬ್ ಭಾಳ ಹೋಗ್ಬಿಡುತ್ತೆ. ಅದ್ರಲ್ಲಿ ಅದಕ್ಕೆ ಯಾರು ಏನ್ ಹೇಳಬೇಕು ಅಂತ ಡಿಸೈಡ್ ಮಾಡಿಕೊಟ್ಟಿದ್ದಾರೆ ಆಗಲೇ. ಅವರು ಎಕ್ಸ್ಪೆರಿಮೆಂಟ್ ಅಂದ್ರೆ ಎಷ್ಟು ಗೊತ್ತಾಯ್ತಲ್ಲ, ನಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲ, ದೇವತೆಗಳು ಮಾಡಿರೋ ವಿಚಾರ. ಗಂಡಸರು ಗಾಯತ್ರಿ ಮಂತ್ರ ಹೇಳಬೇಕು ಉಪನಯನ ಆದ ಮೇಲೆ. ಉಪನಯನ ಇಲ್ದ್ರೆ ಗಾಯತ್ರಿ ಮಂತ್ರ ಹೇಳೋಗಿಲ್ಲ, ಅದನ್ನ ಮತ್ತೆ ಹೇಳಿ. ಉಪನಯನಕ್ಕೊಂದು ಸಂಸ್ಕಾರ ಆದ ಮೇಲೆ ಆ ಸಿದ್ಧಿ ಬರಲು ಶುರುವಾಗ್ತದೆ. ಅದೇ ರೀತಿ ಕೃಷ್ಣ ಮಂತ್ರ ಹೆಂಗಸರು ಹೇಳಬೇಕು. ಸಂಗೀತಕ್ಕೆ ಅನೇಕ ಮುಖವಾದ ಪ್ರಯೋಜನ ಇದೆ ಅಂತ ಹೇಳಿದ್ರಲ್ಲ, ಈ ಪುಸ್ತಕ ಓದ್ತಾ ಇದ್ದೆ. ವೆಸ್ಟರ್ನ್ನಲ್ಲಿ ನಮಗಿಂತ ಮೊದಲು ಶುರು ಮಾಡಿದರಂತವ್ರು ಸಂಗೀತ ಚಿಕಿತ್ಸೆನ. ಮೊದಲು ಶುರು ಮಾಡಿದ್ದು ಈಜಿಪ್ಟ್ನಲ್ಲಿ, ಚೀನಾದಲ್ಲಿ, ಗ್ರೀಸ್ನಲ್ಲಿ, ಥ್ರೇಸು, ಲೆಬನೋನಿಯಾ, ಅರೇಬಿಯಾ, ಆಮೇಲೆ ನಮ್ಮ ಇಂಡಿಯಾ. ಅಷ್ಟು ಬೇಗ ಕಂಡುಕೊಂಡ್ರಂತ. ಅವ್ರ ಮ್ಯೂಸಿಕ್ಕಿಗೆ ಭಾಷೆ ಆಯಿತು ಅಂದರೆ ನಮ್ಮ ಮ್ಯೂಸಿಕ್ಕಿಗೆ ಭಾಷೆ ಆಗಬಹುದು. ಅವರ ಅಂಥ ವಿಚಿತ್ರ ಮ್ಯೂಸಿಕ್ ಕನ್ನಡ ಕಠೋರ, ಅದಕ್ಕೆ ಅಷ್ಟಕ್ಕೆ ಭಾಷೆ ಆಯಿತು. 1899 ಎಷ್ಟೋ ದಿನ ಹೇಳ್ತಾ ಅವ್ರು ಬಹಳಷ್ಟು ಕೊಂಡಾಡ್ತಾರೆ. ತಮಾಷೆ ಏನು ಗೊತ್ತೇನು, ಒಬ್ಬರಿಗೊಬ್ಬರು ಸಂಧಿವಾತ ರೋಗ ಇತ್ತಂತೆ. ಆ ರಾಗ ಹಾಡಿ ರಾಗ ಗೌಟ್ ಎಂಬ ಸಂಧಿವಾತವನ್ನು ಪರಿಹಾರ ಮಾಡಿಬಿಟ್ಟಿರುತ್ತೆ ಒಬ್ಬರು. ಇನ್ನೊಂದು ಕಡೆಗೆ ರಕ್ತಸ್ರಾವ ಆಗ್ತಿತ್ತಂತೆ, ಸಂಗೀತ ಹೇಳಿದ್ರೆ ನಿಂತಂತೆ, ರಕ್ತಸ್ರಾವ ಸ್ಟಾಪ್ ಆಯ್ತಂತೆ. ಮತ್ತೊಬ್ರು ಹೇಳ್ತಾರೆ ಇನ್ನೊಮ್ಮೆ ಸಯಾಟಿಕ ಆಗಿತ್ತಂತೆ. ಗೊತ್ತಲ್ಲ, ವಿಚಿತ್ರ ಭಯಂಕರ ಹಿಂಸೆ ಕೊಡೋ ರೋಗ ಅದು ಸಯಾಟಿಕ. ಅದು ವಾಸಿ ಆಯ್ತಂತೆ, ಸಂಗೀತದಿಂದ ಪೂರ್ತಿ ವಾಸಿ ಆಯ್ತಂತೆ. ಇವೆಲ್ಲ ಎಷ್ಟು ಪ್ರಾಚೀನ ದಾಖಲೆಗಳು ಎಂಬುದನ್ನು ಅವ್ರು ಹೇಳ್ತಾರೆ. ಅದೇ ಎಲ್ಲ ಇನ್ನೊಬ್ಬರಿಗೆ ಹಲ್ಲು ಕಿತ್ತಬೇಕಾಗಿತ್ತಂತೆ. ಇಲ್ಲೇ ಅನಸ್ತೀಸ ಕೊಡ್ತಾರೆ, ಲೋಕಲ್ ಅನಸ್ತೀಸಿಯ ಕೊಟ್ಬಿಡ್ತಾರಲ್ಲ, ಕೊಡ್ಲಿಲ್ವಂತೆ. ಸಂಗೀತ ಹೇಳಿ ಕೇಳ್ತಾ ಇದ್ದಾಗ ಹಲ್ಲು ಕಿತ್ತಾಕ್ಬಿಟ್ಟಿರುತ್ತೆ. ಅದು ಸಂಗೀತಗಳು ಹಲ್ಲು ಕಿತ್ತಾರೆ ಅಂತ ಅರ್ಥ ಅಲ್ಲ. ಮತ್ತೆ ಅದು ನೋವಾಗದಂತೆ ಮಾಡೋ ಪರಿಣಾಮ ಇದೆ ಅಂತ ಹೇಳ್ತಾರೆ. ಸಂಗೀತಕ್ಕೆ ನೋವನ್ನು ಉಪಚಾರ ಮಾಡತಕ್ಕಂಥ ಶಕ್ತಿ ಇದೆ. ಇವೆಲ್ಲ ಸಂಗೀತ ಶಾಸ್ತ್ರ ನೋಡಿದ್ರೆ ಎಷ್ಟು ವಿಷಯ ಗೊತ್ತಾಯ್ತು ಅಂದ್ರೆ ಬಹಳ ಆಶ್ಚರ್ಯ. ದುಃಖ, ಆರ್ತಿ, ಶೋಕ, ನಿರ್ವೇದ, ಖೇದ, ವಿಚ್ಛೇದ ಕಾರಣಂ. ಸಂಗೀತ ಎಷ್ಟು ಮಾಡುತ್ತೆ ಅಂತ ಹೇಳ್ತಾರೆ. ದುಃಖ, ಆರ್ತಿ, ಶೋಕ, ನಿರ್ವೇದ, ಖೇದ, ವಿಚ್ಛೇದ ಕಾರಣಂ, ಇಷ್ಟನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಿ ಬಹಳ ಹಿಂದೆ ಅಭಿನಯ ದರ್ಪಣ ಅಂತ ಒಂದು ಗ್ರಂಥ ಬರೆದಿದ್ದು ನಂದಿಕೇಶ್ವರ ಅಂತ ಹೇಳಿ. ಆತನ ಕಾಲಕ್ಕೆ 100 ವರ್ಷದ ಹಿಂದೆ ಇವೆಲ್ಲ ಬಂದು ಹೋಗ್ಬಿಟ್ಟಿದೆ. ಆದರೆ ಅದು ಸಿಸ್ಟಮೆಟಿಕ್ ಆಗಿ ಪ್ರಯೋಗ ಮಾಡ್ತಕ್ಕಂಥ ಕೊರತೆ ಇದೆ ಅಷ್ಟೇ. ಆ ಥೀರಿಕತೆ ಆಗಿರೋದನ್ನ ಸ್ವಚ್ಛವಾಗಿ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಗುಂಡಕ್ರಿಯ ಅಂತ ಒಂದು ರಾಗದಿಂದ ಹಾಡಿದರೆ ಕಲ್ಲು ಕರಗುತ್ತಂತೆ. ಇದು ಐಸ್ ಕ್ರೀಮ್ ಕರಗೋದು ಕಷ್ಟ ಆಗಿರೋ, ಇದಕ್ಕೆ ಕಲ್ಲು ಕರಗುತ್ತಂತೆ. ಗುಂಡಕ್ರಿಯ ಹಾಡಿದರೆ ವಾದಿರಾಸೋಳು ಗುಂಡಕ್ರಿಯ ಅಂತ ಬರ್ತದೆ, ನೆನಪಿರಬೇಕು. ಎಲ್ಲ ಚಾಲೆಂಜ್ ಬಂದಿರಬೇಕು ಅವರಿಗೆ, ಹಾಡಿ ತೋರಿಸಿರ್ಬೇಕನ್ನ. ಇಲ್ಲದವರ ಪ್ರಸಂಗ ಬರ್ತಿರಲಿಲ್ಲ. ಅದೇ ರಾಗದಲ್ಲಿ ಹಾಡಬೇಕು ಅಂತಿದ್ರೆ ಯಾವುದೋ ಒಂದು ಮನಸ್ಸಿರಬೇಕು. ಒಂದು ಉದ್ದೇಶ ಬಂದಿರಬೇಕಲ್ಲಿ. ಹೇಗೆ ಆಚಾರ್ಯರಿಗೆ ಒಂದು ಪ್ರಸಂಗ ಬಂತೋ, ಒಂದು ಪ್ರಸಂಗ ಬಂದಾಗ ವಾದರಾಜ ಹಾಡಿ ತೋರಿಸಿದ್ದಾರೆ. ಗುಂಡಕ್ರಿಯೆ ಜಾಸ್ತಿ ಸಿಗೋದಿಲ್ಲ ಹರಿದಾಸ ಸಾಹಿತ್ಯದಲ್ಲಿ, ವಾದರಾಜ ಸ್ವಾಮಿಗಳದೇ ವಿಶೇಷ. ಅಂತ ಪ್ರಸಂಗ ಬಂದು ಬರೆದಿದ್ದಾರೆ, ಅದರಿಂದ ಕಲ್ಲು ಕರಗುತ್ತೆ ಅಂತ ಹೇಳಿದ್ದಾರೆ. ಬಹಳ ಆಶ್ಚರ್ಯ. ಅದು ಕನ್ನಡದಲ್ಲಿ ಬರೆದು ಕಲ್ಲು ಕರಗಿಸತ್ತ ರಾಗ ಹಾಡಬೇಕು. ವಾದರಾಜ ಎಂಥ ಸಂಗೀತಜ್ಞರಾಗಿದ್ದರು ವಾದರಾಜ ಸ್ವಾಮಿಗಳು. ನಮ್ಮಲ್ಲಿ ಎಷ್ಟೋ ಜನ ಆಗಿದ್ದಾರೆ, ತನಕೇನು ಗೊತ್ತಿಲ್ಲ ಅಷ್ಟೇನೆ. ಯಾವುದಕ್ಕೆ ಹೋದ್ರೂ ಊಟ ವಿಷಯ ಬಂದ್ಬಿಡ್ತಾರೆ ಅಷ್ಟೇ ಹೊರತು ಬೇರೆ ವಿಷಯನೇ ಗೊತ್ತಿಲ್ಲ. ಇವ್ರು ಯಾರು ಏನು ವ್ಯವಸ್ಥೆ ಮಾಡಿಕೊಂಡು ಎಷ್ಟು ಆಶ್ಚರ್ಯ ಪರಮಾಶ್ಚರ್ಯ ಆಗಿಬಿಡುತ್ತೆ. ಅದಕ್ಕೆ ಸಂಗೀತಜ್ಞರು ಹೇಳ್ತಾರೆ, ವಾದರಾಜ ಸ್ವಾಮಿಗಳ ಹಾಡುಗಳು ಸಂಗೀತಕ್ಕೆ ಬಹಳ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಅವರು ಅಂದ್ರೆ ಎಂಥ ದೊಡ್ಡ ಯತಿಗಳು ಗೊತ್ತಾ ಅವರು, ಎಷ್ಟು ದೊಡ್ಡ ಶ್ರೇಷ್ಠ ಜ್ಞಾನಿಗಳು. ದೊಡ್ಡ ವಾದಿರಾಜರ ಹೆಸರೇ ವಾದಿರಾಜರು. ಅಂಥವರ ಸಾಮರ್ಥ್ಯ ಎಷ್ಟು ಆಲ್ರೌಂಡ್ ಆಗಿತ್ತು ಅಂದರೆ ನಮ್ಮ ಪರಂಪರೆ ಬಗ್ಗೆ ನಮಗೆ ತಿಳುವಳಿಕೆನೇ ಇಲ್ಲ. ಅದೆಲ್ಲ ತಿಳ್ಕೊಳ್ಳೋಕೊಳ್ಳೋ ಅವಕಾಶ ಇದು. ಇದೊಂದು ನಾಂದಿ ಆಗಿದೆ ಅಷ್ಟೇ, ಇವತ್ತಿನ ದಿವಸ ಒಂದು ನಾಂದಿ ಆದಂತೆ ಲೆಕ್ಕ. ಇನ್ನು ಪುರಂದರದಾಸರ ಮಾಧ್ಯಮ ಯಾತಕ್ಕೆ ಕರೆಸ್ಕೊಂಡ್ರು ಅಂದರೆ ಜನಗಳನ್ನು ಮಾಸಲ್ಲಿ ಹಿಡಿಬೇಕು ಒಟ್ಟಿಗೆ. ಗೊತ್ತು, ಒಂದೊಂದೇ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅವ್ರ ಹಾಡುಗಳು ಕೇಳ್ತಾ 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 ಜನಗಳೆಲ್ಲ ಸಮಾಜನೇ ಚೇಂಜ್ ಮಾಡಿದರು. ಇವತ್ತು ಹೋಗ್ತಿರ್ತಾರೆ ಟ್ರೈನಲ್ಲಿ ಹಂಚಿ ಹೊಡೆದಾಗ ಕೂತಿರ್ತಾರೆ, ಯಾರೋ ಕುರುಡ ಕುರುಡದ ಹಾಡು ಶುರು ಮಾಡ್ತಾರೆ, ಎಲ್ಲರೂ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಹೇಳಿದ್ರೆ ಎಲ್ಲರ ಬೇರೆ ಸೆಟ್ ಆಗಿಬಿಡುತ್ತೆ. ಕಡೆ ಮಾತು ತಿಳಿಸ್ಬಿಡ್ತಾರೆ, ಅದಕ್ಕೆ ಅವನೇನೋ ದಳಕೆ, ಅವನೇನೋ ಆಗತ್ತಾಳೆ ಏನಿರೋದಿಲ್ಲ ಅವ್ರಿಗೆ ಪಾಪ. ಅವ್ರು ಬಿಟ್ಟ ಮೇಲೆ ಬಂದಿರ್ತಾರೆ ಅಷ್ಟೇನೆ. ಅಷ್ಟಕ್ಕಂತ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತದೆ. ಇನ್ನು ಸಿಸ್ಟಮೆಟಿಕ್ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿದರೆ ಎಂಥ ಒಂಡರಾಗಬಹುದು ಅದರೊಳಗೆ, ಅದನ್ನು ಯೋಚನೆ ಮಾಡಬೇಕು. ಅದು ಆ ಪುರಂದರದಾಸರ ಒಂದು ಹಾಡನ್ನು ಯಾರೋ ಹೇಳಿದರು, ದಾಸಯ್ಯ ಹೇಳ್ತಾ ಇದ್ದ, ದೊಡ್ಡ ವಿದ್ವಾಂಸರು ಮಲಗಿದ್ರು, ಅದನ್ನು ಕೇಳಿದ್ರು, ಚೇಂಜ್ ಆಗಿಬಿಟ್ರು. ವಿಷ್ಣು ತೀರ್ಥರು ಅವರೇ ಮಾಧುರ ಸ್ವಾಮಿ ವಿಷ್ಣು ತೀರ್ಥರು ಅಂತ ಹೆಸರಾಯಿತು. ಒಂದು ಹಾಡು ಕೇಳಿದ್ದಕ್ಕೆ ಇಂಥ ಪರಿಣಾಮ ಆಯಿತು ಅಂತ ಹೇಳ್ತಾರೆ. ಆ ರೀತಿ ಫಿಸಿಕ್ ನಮ್ಮ ಬುದ್ಧಿಯ ಮೇಲೆ, ನಮ್ಮ ಮೆದುಳಿನ ಮೇಲೆ ಒಂದು ವಿಚಿತ್ರ ಕ್ರಿಯೆ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಇನ್ನೂ ಒಂದು ಸಂಸ್ಕೃತ ಬಹಳ ಪ್ರಸಿದ್ಧವಾದ ಮಾತು, ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರ ಸಂಭಣಿ ಅಂತ ಒಂದು ಮಾತಿದೆ. ಸಂಗೀತ ಯಾರಿಗೆ ತಿಳಿಯುತ್ತಂತೆ? ಮಕ್ಕಳಿಗೆ ತಿಳಿಯುತ್ತಂತೆ, ಪಶುಗಳಿಗೆ ತಿಳಿಯುತ್ತಂತೆ. ಮಕ್ಕಳಿಗೆ ತಿಳಿಯೋದು ಎಲ್ಲ ಜೋಳ ಹಾಡಿಗೆಲ್ಲ ಗೊತ್ತು. ಇವತ್ತು ಮಕ್ಕಳು ಏನ್ ಮಾಡಿದ್ರು, ಸಿನಿಮಾ ಹೇಳಿದ್ರು ಮಲಗೋದಿಲ್ಲ, ಏನ್ ಹೇಳಿದ್ರು ಮಲಗ, ಯಾವಾಗ ಸಂಗೀತ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಆ ಸರಿ ರೆಸ್ಪಾಂಡ್ ಮಾಡ್ತಾ ಹೋಗ್ತದೆ. ಇನ್ನು ಮಲಗಿದ್ರೆಲ್ಲ ನಿಲ್ಲಿಸಿಬಿಡ್ತಾರೆ, ಅಷ್ಟೇ ಸ್ಟಾಪ್ ಮಾಡ್ತಾರೆ, ನಿಲ್ಲಿಸಿಬಿಟ್ಟೆ ಅಂತ ಹೇಳ್ತಾರೆ. ಆ ರೀತಿ ಹೋಗ್ತಾ ಅದೇ ಒಂದು ಪಿಚ್ ಇದಾಗ್ತಾ ಇರ್ತದೆ, ನಿಲ್ಲಿಸಿದ ತಕ್ಷಣ ಅವ್ರು ಡಿಸ್ಟರ್ಬ್ ಆಗ್ತದೆ, ಮತ್ತೆ ಹೇಳೋ ಶುರು ಮಾಡ್ತಾರೆ. ಅದು ಹೇಳಿದ ತಕ್ಷಣ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಅರ್ಥ ಮಾಡ್ಕೊಂಡು, ಶಿಶುರು ವ್ಯಕ್ತಿ ಶ್ರೀ ಯಾವ ಜ್ಞಾನವೂ ಇಲ್ಲ, ಅನ್ನೋಯಿಂಗ್ಲೇ ಹೆಲ್ಪ್ ಮಾಡಿ ಕ್ರಿಯೇಟ್ ಮಾಡುತ್ತಂತೆ. ಅಷ್ಟು ಶಕ್ತಿ ಸಂಗೀತಕ್ಕಿದೆ. ಪಶುರು ವ್ಯಕ್ತಿ ಪಶುಗಳಿಗೆ ಗೊತ್ತಾಗುತ್ತದೆ. ಕೃಷ್ಣ ತೋರಿಸಿದ ಮಾತದು, ಕೃಷ್ಣ ಹಾಡಿದಾಗ ವೇಣುಗೀತೆ ಅಂತ ದೊಡ್ಡ ನಿದರ್ಶನ. ಹರಿದಾಸರಂತೂ ಎಷ್ಟು ಕೃಷ್ಣ ಹೃದಯ ಏನೇನಾಯಿತು ಎಂಬುದನ್ನು ನೂರಾರು ಹಾಡು ಬರೀತಾರೆ. ಕೃಷ್ಣ ಕೊಳಲು ಊದಿದಾಗ ಎಂತೆಂಥ ಕ್ರಾಂತಿ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಅವೆಲ್ಲ ಸೈಂಟಿಫಿಕಲಿ ಸತ್ಯ ಅಂತ ಗೊತ್ತಾಗುತ್ತೆ. ಇದೆಲ್ಲ ನೋಡಿದ ಮೇಲೆ ಸೈಂಟಿಫಿಕಲಿ ಎಷ್ಟು ಯಥಾರ್ಥ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆದ ಹಿನ್ನೆಲೆಯಲ್ಲಿ ನಾವು ಬಹಳ ಸಂಗೀತದ ಬಗ್ಗೆ ತುಂಬಾ ಗಮನ ಕೊಡಬೇಕು. ಮೇಘರಾಗ, ಅಮೃತ ವರ್ಷಿಣಿ ರಾಗ ಅನೇಕರ ಬಗ್ಗೆ ಕೊಡ್ತಾ ಇನ್ನೂ ಕೆಲವು ವಿಷಯಗಳು ಹೇಳ್ತಾರೆ. ಮೈಸೂರು ನೋಡಿದ ಒಂದು ಸಲ ಬಹಳ ಹಿಂದೆ ಒಂದು ಕಂಪಲ್ಸರಿ ವ್ಯವಸ್ಥೆ ಮಾಡಿಬಿಟ್ಟಿದ್ರಂತೆ. ಏನಂದ್ರೆ ನಾರ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಆ ಮಹಾರಾಣಿಯವರು ಕ್ಷಯರೋಗದ ಆಸ್ಪತ್ರೆಗೆ ಹೋಗಿ ಪ್ರತಿ ವಾರ ಸಂಗೀತ ಕಚೇರಿ ನಡೆಸ್ತಿದ್ರಂತೆ, ಕ್ಷಯರೋಗಿಗಳ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಸಂಗೀತ ಕಚೇರಿ ಇಡಿಸಿ ಅದೊಂದು ಇದು ಅವಿಭಾಜ್ಯ ಅಂಗ ಆಸ್ಪತ್ರೆ. ಬಹುಶಃ ಇದೆಲ್ಲ ಸರಿಯಾಗಿ ಕೇಳಿಬಿಟ್ರೆ ಪ್ರತಿಯೊಬ್ಬ ಆಸ್ಪತ್ರೆಗೂ ಮ್ಯೂಸಿಷಿಯನ್ ಬೇಕಾಗ್ತದೆ, ಪ್ರತಿಯೊಬ್ಬ ಆಸ್ಪತ್ರೆ ಕೂಡ ಮ್ಯೂಸಿಷಿಯನ್ ಬೇಕೇ ಬೇಕಾಗ್ತದೆ. ಅದರ ಉಪಯೋಗ ಆಗ್ತದೆ ಈ ಮಧ್ಯೆ, ಖಂಡಿತ ಉಪಯೋಗ ಆಗುತ್ತೆ. ಒಳ್ಳೆ ಒಂದು ಕಲೆ ಉಳಿಯಿತು, ವರಿಷ್ಠನಿಗೆ ಆರೋಗ್ಯ ಉಳಿಯುತ್ತೆ ಅಂತ ಶಕ್ತಿ ಕೊಡತಕ್ಕಂಥ ಅಪೂರ್ವವಾದದ್ದು ಸಂಗೀತ ಶಾಸ್ತ್ರ. ಅದನ್ನು ಗುರುತಿಸಿದ್ದು ತಮ್ಮ ಸಿದ್ಧಾಂತದ ಪ್ರಸಾರಕ್ಕೆ ಗುರುತಿಸಿದವರು ಅಂದರೆ ಮಧ್ವಾಚಾರ್ಯರು. ಬೇರೆ ಯಾವ ಮತದಲ್ಲೂ ಕೂಡ ಸಂಗೀತಗಾರರಿದ್ದಾರೆ, ಶಾಸ್ತ್ರ ಇಲ್ಲ ಅವರಿಗೆ, ಶಾಸ್ತ್ರದಿದ್ದಾರೆ ಸಂಗೀತ ಇಲ್ಲ ಅವರಿಗೆ. ಎರಡೂ ಇಲ್ಲದವ್ರು ಬೇಕಾಗ್ತದೆ ಸಿಗ್ತಾರೆ. ಸಂಗೀತ ಎರಡೂ ಇರೋದಿಲ್ಲ, ನಮ್ಮಲ್ಲೆಲ್ಲ ಸೇರಿಕೊಂಡಿದೆ. ಶಾಸ್ತ್ರ ಇದೆ, ಸಂಗೀತ ಇದೆ. ಇನ್ನೂ ಯೋಚನೆ ಮಾಡಿ, ಯಾವುದೇ ಒಂದು ಗ್ರಂಥ ಬರೆಯಕ್ಕಿಂತ ಮುಂಚೆ ಮಂಗಳಾಚರಣೆ ಬರೀತಾರೆ. ಸುಮಾರು ಹೇಳಬೇಕು, ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅದು ಕೇಳೋ ಹೊತ್ತಿಗೆ ಮನಸ್ಸೆ ಅವನು ಟ್ಯೂನ್ ಆಗ್ತಾ ಬರ್ತಾನಾಗಲೇ. ಮಂಗಳಾಚರಣೆ ಕೇಳೋ ಹೊತ್ತಿಗೆನೆ ವಿಷಯ ಟ್ಯೂನ್ ಆಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಯಾವ್ಯಾವ ಗ್ರಂಥ ಕೇಳಬೇಕು ಅಂತ ಮಂಗಳಾಚರಣೆನೇ ಮಾಡ್ತಾರೆ. ಮಂಗಳಾಚರಣೆ ಎಲ್ಲ ಒಂದೇ ರೀತಿ ಇರೋದಿಲ್ಲ, ಆ ಗ್ರಂಥಕ್ಕೆ ತಕ್ಕಂತೆ ಮಂಗಳಾಚರಣೆ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಸಂಗೀತಕ್ಕೂ ವಿಚಾರ ಶಕ್ತಿನ ಅದು ಓಪನ್ ಮಾಡುತ್ತೆ, ಈ ಫೈಲ್ ಓಪನ್ ಮಾಡದೆ ಮಾಡುತ್ತೆ. ಅಂತ ಮಂಗಳ ಶ್ಲೋಕ ಹೇಳಿದಾಗ ಆ ವಿಷಯ ಗ್ರಹಣ ಮಾಡಲಿಕ್ಕೆ ಅನುಕೂಲವಾದ ಒಂದು ಪರಿಸರ ನಿರ್ಮಾಣವಾಗ್ತದೆ, ಅದರಿಂದ ಮುಂದೆ ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ತಿಳ್ಕೊಂಡವರಿಗೆ ಇನ್ಮೇಲೆ ಗಾಯತ್ರಿ ಮಂತ್ರ ಹೆಚ್ಚು ಶ್ರದ್ಧೆಯಿಂದ ಮಾಡಲಿಕ್ಕೆ ಅನುಕೂಲ ಆಗಬೇಕು. ಮಂತ್ರಗಳನ್ನು ಸರಿಯಾಗಿ ಹೇಳೋದಕ್ಕೆ, ಓಂಕಾರ ಅಂಬೋದು ಇದು ಫ್ಲಾಪಿಯಿಂದ ಬಿಚ್ಚಿಬಿಟ್ರೆ ದೊಡ್ಡ 51 ಅಕ್ಷರ ಬಂದ್ಬಿಟ್ಟರು ತಕ್ಷಣನೇ. ಅದು ಎಲಾಬರೇಟ್ ಆಗ್ತಾ ಹೋದಂತ ಏನಾಯ್ತು, ಅಲ್ಲಿಗೆ ಇಡೀ ಶಾಸ್ತ್ರ ಪ್ರಪಂಚ ಒಂದು ಓಂಕಾರದೊಳಗಿದೆ ಅಂತ ಹೇಳ್ತಾರೆ. ಒಂದು ಓಂಕಾರ ಬಿಚ್ಚಿತ ಅರ್ಥ ಮಾಡ್ಕೋತಾ ಹೋದಂತೆ ಇಡೀ ಅನಂತ ಮಾತ್ರಾಂತ ಉದಾಹರಂತೆ ಎಂ ಅಂತ ಹೇಳಿಬಿಡ್ತಾರೆ. ಮೂರ ಮಾತ್ರೆಗಳಿಂದ ಪ್ರಾರಂಭ ಮಾಡಿ ಅನಂತ ಮಾತ್ರೆಗಳು ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡಿರೋ ನಾದ ಅಂದ್ರೆ ಓಂಕಾರದ ನಾದ ಅಂತ ಕರೀತಾರೆ. ಅದರಲ್ಲೇ ನಾದ ಇದೆ. ಆ ಓಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಇಷ್ಟೊತ್ತು ಕೂಡ ಬ್ರೈನ್ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಾಡಿ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಈ ನಾಡಿ ಬ್ರೈನ್ ಎಲ್ಲ ಅಂಬೋದೇನಿದು ಫಿಸಿಕಲ್ ಇದು, ನಾಡಿಗಳು ಅದೆಲ್ಲ ಸ್ಪಿರಿಚುವಲ್ಲು. ಸೊ ಇದರಿಂದ ಅದಕ್ಕೆ ಹೋಗ್ಬೇಕು. ಆಮೇಲೆ ದೇಹದೊಳಗೆ ಜೀವ ಹೇಗೋ ಈ ಸ್ಪಿರಿಚ್ ಮೆಟೀರಿಯಲ್ ಇದರಿಂದ ನಾವು ಇದಕ್ಕೆ ಹೋದಾಗ ನಾಡಿ ಶುದ್ಧಿ ಆಗ್ತದೆ. ನಾಡಿ ಶುದ್ಧಿ ಆದರೆ ರೋಗ ಹೋಗಲೇಬೇಕಾಗ್ತದೆ. ನಾಡಿ ಶುದ್ಧಿ ಅನ್ನೋದು ರೋಗ ಎಲ್ಲ ರೋಗಗಳ ಮೂಲಭೂತವಾದಂತಹ ನಿಗ್ರಹ ಸ್ಥಾನವಾದ್ದರಿಂದ ಒಂದು ಬ್ರೇಕ್ ಇದ್ದಾಗಾದ್ದರಿಂದ ಅಲ್ಲಿ ಹೋಗ್ಲಿಕ್ಕೆ ಬರುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದಿಷ್ಟೇ, ಶ್ಲೋಕಗಳನ್ನು ಮಂತ್ರಗಳನ್ನು ಹೇಳೋದು, ಜಪ ಮಾಡೋದು, ಹೃದಯ ಸಾಹಿತ್ಯವನ್ನು ಹಾಡೋದು. ನಮಸ್ಕಾರ ಮಾಡಬೇಕಾದ್ರೆ ಒಂದು ವೀಣೆ ಆಕಾರ ಬಂತೋ ಇಲ್ಲ, ಈಗ ನಮಸ್ಕಾರ ಮಾಡಿದಾಗ ಆ ವೀಣೆ ಆಕಾರದಲ್ಲಿ ಬಂದು ಸರಿಯಾಗಿ ಸೂಟ್ ಆಗುತ್ತೆ. ಅಂದರೆ ನಮ್ಮ ಪ್ರತಿಯೊಂದು ಕಾರ್ಯಗಳು ಕೂಡ ಭಗವಂತನ ಒಂದು ಸ್ತೋತ್ರವಾಗಿ ಸಂಗೀತವಾಗಿ ಹಾಡುತ್ತಾರಾಗ. ಜಗತ್ತಿನ ಎಲ್ಲ ಕಡೆಗೂ ಸಂಗೀತ ತುಂಬಿದೆ, ಪ್ರತಿಯೊಂದು ಮಾತಿನಲ್ಲೂ ಒಂದು ಸಂಗೀತದ ಛಾಯೆ ಇದೆ ಅಂತ ಹೇಳ್ತಾರೆ. ಆ ಮಾತು ಒಂದು ರೀತಿ ಜೋಡಿಸ್ತೇ ಹೋದರೆ ಮಾತಿಗೆ ಅರ್ಥ ಬರೋದಿಲ್ಲ, ಅರ್ಥ ಬರ ಜೋಡಿಸಿದಾಗ ಒಂದು ಸಂಗೀತದ ಛಾಯೆ ಬರಬೇಕು. ಅದಕ್ಕೆ ನೋಡೋದಕ್ಕೆ ಕ್ಲೀಂ ಕೃಷ್ಣ ಏನ ಮಾನವೇ ಅನಿಸೋದೇ ಇಲ್ಲ, ಛಂದಸ್ ಅನಿಸೋದು ಹೇಳ್ತಾರೆ, ಆ ಛಂದಸ್ಸಿನ ನೀರೆ ಅಂತ ಹೇಳ್ತಾರ. ಅದನ್ನು ಹೇಳ್ತಾನೆ, ದೇವಮೂರ್ತಿ ಧ್ಯಾನ ಮಾಡ್ತಾನೆ, ಮತ್ತೆ ಬಾಯಲ್ಲಿ ಮಂತ್ರದ ಚಿಂತನೆ, ಒಳಗಡೆಗೆ ರೂಪದ ಚಿಂತನೆ, ಅದೆಲ್ಲ ಸೇರಿದಾಗ ಇನ್ನೂ ಹೆಚ್ಚು ಜಾಸ್ತಿ ಆಗುತ್ತೆ. ಬರೀ ಸಂಗೀತ ಬೇರೆ, ಸಾಹಿತ್ಯ ತುಂಬಿದ ಸಂಗೀತ ಬೇರೆ, ತತ್ವ ತುಂಬಿದ ಸಂಗೀತ ಬೇರೆ, ರೂಪ ಚಿಂತನೆ ಮಾಡೋ ಸಂಗೀತ ಬೇರೆ. ಅದು ಹೈಯೆಸ್ಟ್. ಅದು ಧ್ಯಾಯೇ ಧರಿನ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಅರಿ ಶಂಖ ವರಾಭಯಾನಿ ದೋರ್ಭಿರ್ ದಧಾನಂ ಅಜಿತಂ ಸರಸಂಚ ಭೈಷ್ಮಿ ಸತ್ಯಾಸಮೇತ ಅಖಿಲ ಪ್ರದ ಇಂದಿರೇಶಂ. ಆ ಚಿತ್ರ ಬಂದು ಏನು ಹೇಳ್ತಾರೆ, ಎಲ್ಲ ಸಿಂಕ್ರೈಸ್ ಆಗ್ತಾವಾಗ ಆಗ ಅವರಿಗೆ ಪೂರ್ಣ ಸ್ಥಿತಿ ಬರುತ್ತೆ. ಇನ್ನು ಕೃಷ್ಣನ ಮೈಲಿ ಕೇಳಿರ್ತಾನೆ, ಅದು ಸೇರಬೇಕು ಅದರೊಳಗೆ. ಎಲ್ಲ ಸೇರಿದಾಗ ಪರಿಪೂರ್ಣವಾದ ಚಿತ್ರ ಬಂದು ಅದ್ಭುತಗಳ ಸಾಧನೆ ಮಾಡಿ ತಂತ್ರಸಾರವನ್ನು ಹೇಳ್ತಾರಲ್ಲ, ಆ ಸಿದ್ಧಿ ಬರುತ್ತೆ. ನರಸಿಂಹದೇವರ ಮಂತ್ರ ಹೇಳಿ ಶತ್ರುಗಳು ಅಲ್ಲಿ ಸಿದ್ಧಲ್ಲ ಸೆಟ್ ಹೋಗ್ತಾರೆ ಅಂತ ಹೇಳ್ತಾರೆ. ನರಸಿಂಹದೇವರ ಶಕ್ತಿ ಸ್ತೋತ್ರ ಮಂತ್ರ ಹೇಳಿಬಿಟ್ರೆ ಶತ್ರುಗಳು ನಾಶ ಆಗುವ ಹೊಂದ್ಬಿಡ್ತಾರೆ. ಯಥಾ ಯುದ್ಧ ಮೃಕೇ ಸರಿ ಅಂತ ಅಲ್ಲಿಯ ಮಾತು. ನರಸಿಂಹ ಮಂತ್ರ ಹೇಳಿ ಯುದ್ಧಕ್ಕೆ ಹೋದರೆ ಶತ್ರುಗಳು ಸಾಯ್ತಾರೆ. ವೇದವ್ಯಾಸ ಮಂತ್ರ ಹೇಳಿದರೆ ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾದಿ ಗುಣಪ್ರದ, ವ್ಯಾಖ್ಯಾನ ಶಕ್ತಿ, ಎಲ್ಲ ವಿಧವಾದ ತಿಳುವಳಿಕೆ, ಕಾವ್ಯ ರಚನೆ ಮಾಡೋ ಶಕ್ತಿ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲ ಏನಾಯ್ತು, ಇಷ್ಟೆಲ್ಲ ಕೇಳಿದ ಮೇಲೆ ಏನಾಯ್ತದೋ, ಸುಳ್ಳಲ್ಲ ಅಂತ ಒಂದು ಫ್ರೇಮ್ ಶುರುವಾಗ್ತದೆ ಒಳಗಡೆ ಬಾಡಿದಕ್ಕೆ. ಅದಕ್ಕೆ ಮಂತ್ರ ಒಂದೇ ಸೇರಿದ್ರೆ ಮಂತ್ರ ಅಂತ ಕರೆಯೋದಿಲ್ಲ. ಇಷ್ಟು ಜಪ ಮಾಡಬೇಕು, ಇಷ್ಟು ದಿವಸ ಜಪ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶೇಪ್ ತಗೋತದೆ. ಇವತ್ತು ಗಣೇಶನ ಒಂದ್ಸರ್ತಿ ಮಂಡೆ ಮಂಡೆ ಇಟ್ಟರೆ ಗಣೇಶ ಆಗ್ತಾನ? ಒಂದು ನಿಧಾನ ಮಾಡಿ 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 ಗಣೇಶ ಮೂರ್ತಿ ಹೇಗಾಗುತ್ತೋ ಆ ಶೇಪ್ ತಗೊಳ್ಬೇಕಾದ್ರೆ ಆ ರೀತಿ ಸಿದ್ಧಿ. ಆ ಗುರುಗಳು ಹೇಳ್ಕೊಡ್ತಾರೆ, ಇಷ್ಟು ಜಪ ಮಾಡು, ಹೀಗೆ ಮಾಡು, ಇಂಥಲ್ಲಿ ಮಾಡು. ಇನ್ನೊಂದು ಕೌಂಟ್ ಆಗ್ತದೆ, ಮಂತ್ರಾಲಯದಲ್ಲಿ ಮಾಡಿದ, ಉಡುಪಿಯಲ್ಲಿ ಮಾಡಿದ, ತಿರುಪತಿಯಲ್ಲಿ ಮಾಡಿದ, ನದಿ ತೀರದಲ್ಲಿ ಮಾಡಿದ, ಎಫೆಕ್ಟ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಆಗ ನಮ್ಮ ಮಂತ್ರಗಳಲ್ಲಿ ಏನೂ ಇಲ್ಲ ಅಂತ ವಾದ ಮಾಡ್ತಾರಲ್ಲ, ಅದು ಹುಚ್ಚು ಅಂತ ಗೊತ್ತಾಯಿತು. ಅದಕ್ಕೆ ಆಚಾರ್ಯರು ಆ ಮಂತ್ರವನ್ನ ರಾಗವಾಗಿ ಹೇಳಿದ್ದು ಒಂದು ಪ್ರಸಂಗ. ಇದು ವೇದ ಮಂತ್ರ ಸುಮ್ಮನೆ ಹೇಳಿದರು. ಒಂದು ಬೀಜ ಆ ಕ್ಷಣಕ್ಕೆ ಬೆಳೆದು ಗಿಡವಾಗಿ ಬಿಟ್ಟು ಕಾಳು ಕೊಡ್ತಂತೆ. ಆಗ್ಲೇ ಗೋಮತಿ ತೀರದಲ್ಲಿ ಆಚಾರ್ಯ ಸಂಚಾರ ಮಾಡ್ತಿದ್ದಾರೆ, ಯಾವನೊಬ್ಬ ಬಂದ, ವೇದಗಳ ಅಪ್ರಮಾಣ ಅಂತ ಹೇಳಿದ. ಇವತ್ತು ಒಬ್ಬನಂತ ಸಾವಿರ ಜನ ಅಂತಾರೆ ಅಷ್ಟೇ. ಇವತ್ತು ಎಲ್ಲೋದ್ರೂ ಅದೇ ಮಾತೇ ಅಂತಾರೆ ಅಂತ ಒಂದು ಪ್ರಸಂಗ ತೋರಿಸ್ಬೇಕು ಅವ್ರಿಗೆ. ಆಚಾರ್ಯ ಕೈ ಹಿಡ್ಕೊಂಡು, ನಂಗೆ ಹೇಳ್ಕೊಂಡು ಇಲ್ಲ, ಕೈ ಹಿಡ್ಕೊಂಡು ಅಷ್ಟೇನೆ. ಆ ಸೂಕ್ತ ಹೇಳಿದರು, ಈ 15 ಸೂಕ್ತ ಅಷ್ಟೇ. ಮುಗಿದ ಹೊತ್ತಿಗೆ ಅದು ಬಡಿ ಅಂಕರ ಹೊಡೆದ್ರೆ ಸಾಕಾಗಿತ್ತಷ್ಟೇ. ಮಧ್ಯವಿದ್ಯದ ಮೂಲದಲ್ಲಿ ಹೇಳ್ತಾರೆ, ಒಂದು ಬೀಜ ಅಂತ ಹೇಳ್ತಾರೆ, ಭಾವಪ್ರಕಾಶ ಹೇಳಿ ಬರೀತಾರೆ, ಅದು ಹೆಸರು ಕಾಳು ಅಂತ ಹೇಳ್ತಾರೆ. ಹೆಸರು ಬೀಜ ಅದು, ಹೆಸರು ಕಾಳು ಹಿಡ್ಕೊಂಡು ಹೇಳಿದರು. ಹಾಗೆ ಒಡೆ ಮೊಳಕೆ ಹೊಡೆಯಿತು, ಬೆಳೀತು. ಏನು 3 ನಿಮಿಷದ ಸೂಕ್ತ, ಅಷ್ಟೊತ್ತಿಗೆ ಬೆಳೆದು ಕಾಳು ಬಿಟ್ಟುವಂತೆ. ಮತ್ತೆ ಕಾಳು ತಗೋತು ಕೊಟ್ಟರಂತೆ ಆಚಾರ ತಕ್ಷಣ. ಎಂಥ ಬೆರಕಲ್ಲ ಅದು. ಅಂದರೆ ಸಂಗೀತದ ಶಕ್ತಿನೂ ತೋರಿಸಿದ್ರು, ವೇದ ಮಂತ್ರದ ಸಾಮರ್ಥ್ಯ ತೋರಿಸಿದ್ರು, ಉಚ್ಚಾರಣೆ ಮಾಡೋ ಯೋಗ್ಯತೆ ತೋರಿಸಿದ್ರು. 3 ಕಾಂಬಿನೇಷನ್. ಯಾರು ಹೇಳಿದ್ರೆ ಏನಾಗೋದು, ಕೂತರೆ ಎದ್ದೋಗ್ತಾರೆ ಹೊರತಿನೇನಾಗೋದಿಲ್ಲ. ಅದು ಅಷ್ಟೆಲ್ಲ ತೋರಿಸ್ತಾರೆ ಆಚಾರ್ಯ. ಅದು ಎಂಥ ವಂಡರ್ ಅದು ಅಂತ ಅಂದ್ರೆ, ಪ್ರತಿಯೊಂದರಲ್ಲೂ ಸಿದ್ಧಿಯ ಪರಾಕಾಷ್ಠೆಯನ್ನು ತೋರಿಸಿದ ಸಿದ್ಧಾಂತ ನಮ್ಮ ಸಿದ್ಧಾಂತ. ಅದಕ್ಕೆ ಮಧ್ವಾಚಾರ್ಯ ಫಾರ್ ಯೂತ್ ಅಂತ ಕೇಳಿದಾಗ ಸಂಗೀತ ನಿಮಗೆ ನೋಡಿ ಇನ್ನೊಂದು ವಿಷಯ ಹೇಳಿದರು. ಸಂಸ್ಕೃತದಷ್ಟು ಒಂದು ವಿಚಿತ್ರವಾದಂಥ ರಿದಮಿಕ್ ಲ್ಯಾಂಗ್ವೇಜ್ ಇನ್ನೊಂದಿಲ್ಲ. ಸಂಸ್ಕೃತದಲ್ಲಿರ್ತಕ್ಕ ರಿದಮ್ ಇದೆಯಲ್ಲ, ತನ್ನಷ್ಟಕ್ಕೆ ರಿದಮ್ ಕ್ರಿಯೇಟ್ ಮಾಡ್ತದೆ ಸಂಸ್ಕೃತ. ನೀವು ಉದಾಹರಣೆಗೆ ಯಾವುದೋ ಕನ್ನಡ ಹಾಡು ಹೇಳಬೇಕು, ಸಂಗೀತಗಾರ ಹೇಳೋದಕ್ಕಾಗೋದಿಲ್ಲ, ಕೇಳೋದಕ್ಕಾಗೋದಿಲ್ಲ. ಸಂಸ್ಕೃತ ಹಾಗಲ್ಲ, ನೀವು ಸುಮ್ಮನೆ ಓದಿ ತನಗೆ ರಾಗ ಕ್ರಿಯೇಟ್ ಆಗ್ತದೆ. ಈ ಹೇಳಿದ್ನಲ್ಲ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿ ವರದೇಶ ವರ, ತನಿಷ್ಠೆ ತಾನೇ ಸೆಟ್ ಆಗಿಬಿಡುತ್ತದೆ. ಆ ರೀತಿ ಬೇರೆ ಭಾಷೆ ಹಾಡಕ್ಕೆ ಬರೋದಿಲ್ಲ. ಸುಮ್ಮನೆ ಓದಬೇಕು ಅಷ್ಟೇ, ಹೊತ್ತು ರಾಗ ಮಾಡಕ್ಕೆ ಹೋದ್ರೆ ಸಾಕು, ಬೇಡ ಸುಮ್ಮನೆ ಓದು ಸಾಕು ಅಂತಾರೆ. ಸಂಸ್ಕೃತ ತನಿಷ್ಠೆ ತಾನೇ ಒಂದು ರಾಗ ಕ್ರಿಯೇಟ್ ಆಗಿಬಿಡುತ್ತದೆ. ಅದು ಸಂಸ್ಕೃತದ ಸ್ಪೆಷಾಲಿಟಿ. ಅದು ಸಂಸ್ಕೃತದ ಲ್ಯಾಂಗ್ವೇಜ್ ಇರತಕ್ಕಂಥ ಒಂದು ವಿಶಿಷ್ಟವಾದ ಸಾಮರ್ಥ್ಯ. ಅಂದರೆ ತನ್ನಷ್ಟೇ ತಾನೇ ರಾಗ ನಮ್ಗೆ ಹುಡುಕಿ ಕೊಡ್ತದೆ ರಾಗ. ಅದೇನೆ ಈ ಶ್ಲೋಕ ಹೋಗ್ತಿರ್ತಾನೆ, ಇದಕ್ಕಿಂತ ಬೇರೆ ಶ್ಲೋಕ ಶ್ಲೋಕ ಬರುತ್ತೆ, ಟೋನ್ ಚೇಂಜ್ ಆಗಿಬಿಡ್ತದೆ. ಹಾಗೇನೆ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕಾರೋಮಿ ಅಂಥೇಳಿ ಹೊಸ ಒಂದು ಮಾರ್ಗವನ್ನು ತಗೊಂಡೇ ಬಿಡುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಇನ್ನು ಭಾಗವತ ಪುರಾಣದಲ್ಲಿ ಹೇಳ್ತಾರೆ ಈ ಸಂಗೀತದ ಎಫೆಕ್ಟ್ ಹೇಗೆ ಅಂತ ಕೇಳಿದರೆ, ನೃತ್ಯತಃ ಶೃಣ್ವತಃ ಪಶ್ಯನ್ ಯಥೈವಾನು ಕರೋತಿ ತಾನ್ ಅಂತ ಭಾಗವತದ ಮಾತು. ಯಾರೋ ಹಾಡ್ತಿರ್ತಾರೆ ಅಂತ ನೋಡ್ತಾರೆ, ಒಳಗೆ ತಾನೇ ಶುರು ಮಾಡಿಬಿಡ್ತಾನೆ ಆಗಲಿ ಹುಡುಗರಿಗೋಸ್ಕರ, ಅಂದರೆ ಸಂಗೀತ ಬರುತ್ತೋ ಬಿಡುತ್ತೋ ಅದು ನೋಡಿದ ತಕ್ಷಣ ಬಣ್ಣ ಬಣ್ಣ ಹೊಡ್ಕೊಂಡು ಒಳಗೆ ಶುರು ಮಾಡಿಬಿಡ್ತಾನೆ. ಅದೇ ರೀತಿಯಲ್ಲಿ ತಲೆದೋಗಿ ಶುರು ಮಾಡ್ತಾರೆ. ಹಾಗೆ ಸಂಗೀತಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ ಭಾಗವತದಲ್ಲಿ. ಶೃಣ್ವತಃ ಗಾಯತಃ ಯಾರು ಹಾಡು ಹೇಳ್ತಿರ್ತಾರೆ ಅವ್ರು ನೋಡ್ತಾನೆ, ಹಾಗೆ ತಲೆ ಆಡಿಸ್ತಾರೆ. ಅದೇ ರೀತಿಯಲ್ಲಿ ಯಾರು ಇವನು ಸಂಗೀತ ಕೇಳ್ತಾ ಇಲ್ಲ, ಕೇಳೋರು ನೋಡ್ತಾನೆ ಅವ್ರಿಗೆ ಅದರ ಎಫೆಕ್ಟ್ ಕ್ರಿಯೇಟ್ ಆಗ್ತದೆ. ಮತ್ತೆ ಅವನಿಗೆ ಇಂಡಿವಿಜುವಲ್ ಮ್ಯಾಗ್ನೆಟಿಸಮ್ ಇದೆ, ಡೈರೆಕ್ಟ್ ಅಷ್ಟೇ ಇಲ್ಲ, ಇಂಡೈರೆಕ್ಟ್ ಕ್ರಿಯೇಟ್ ಮಾಡ್ತದಂತೆ. ಈ ಒಂದು ಜಿಂಕೆ ಹಿಡಿಬೇಕಾಗಿತ್ತಂತೆ ಯಾರೋ ಒಬ್ರು, ಅವ್ರೇನು ಮಾಡಿದ್ರು ಜಿಂಕೆ ಹಿಡಿಯೋದು ಭಾರಿ ಕಷ್ಟ ಆಯಿತು. ಒಂದು ಸಂಗೀತ ಹಾಕಿದ್ರಂತೆ, ಅದನ್ನ ಕೇಳ್ಕೊಂಡು ಬಂತಂಥದ್ದು ಸಿಕ್ಕಾಕೊಂಡ್ಬಿಡ್ತು, ಹಿಡಿದುಬಿಟ್ರು ಅಂತ ಹೇಳ್ತಾರೆ. ಈ ಭಾಗವತ ಪುರಾಣದಲ್ಲಿ 24 ಗುರುಗಳ ಕಥೆ ಬರುತ್ತಲ್ಲ, ಒಂದು ಗುರು ಜಿಂಕೆ ಅಂತ ಹೇಳ್ತಾರೆ. ಆ ಜಿಂಕೆ ಒಂದು ಗ್ರಾಮ ಒಂದು ಗೀತೆ ಹಾಕಿದ್ರು, ಅದು ಕೇಳ್ತು ಬಂತು ಹಿಡಿದಾಕ್ಬಿಟ್ರು ಅಷ್ಟೇ. ಅದು ಸಂಗೀತದಿಂದ ಹಿಡಿಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಜಿಂಕೆ ಚಂಚಲ ಪದಾರ್ಥ, ಅದು ಹೊಸ ಅರ್ಥ ಇದೆ ಅದಕ್ಕೆ. ಚಂಚಲವಾದ ಸಿಗದೇ ಇರತಕ್ಕಂಥ ಜಿಂಕೆನ ಆ ಜಿಂಕೆ ಎಷ್ಟು ಕಷ್ಟ ಹಿಡಿಯೋದು ಅನ್ನೋದಕ್ಕೆ ಅಭಿಜ್ಞಾನ ಸಾಂಕೃತ್ಯದೊಳಗೆ ಕಾಯಸ ಹಚ್ಕೊಂಡು ಹೋಗ್ತಾನೆ ಜಿಂಕೆನ. ಎಷ್ಟು ಕಷ್ಟ ಹೊಡೆಯಲಿಕ್ಕಾಗೋದಿಲ್ಲ ಅವನಿಗೆ, ಹೀಗೆ ಹೀಗೆ ಹೋಗ್ತಿತ್ತಂತೆ. ಅಲ್ಲಿ ಹೇಳ್ತಾರೆ ಸ್ತೋಕ ಮುರಿವ್ಯಾಂ ಪ್ರಯಾತಿ ವಿಯೇತಿ ಬಹುತರಂ ಸ್ತೋಕ ಮುರಿಯಾಂ ಮುರಿವ್ಯಾಂ ಪ್ರಯಾತಿ. ಈ ಜಂಪ್ ಹೊಡೆದ್ರೆ ಅದು ನಡೆಯೋದೇ ಕಡಿಮೆ, ಹಾರೋದೇ ಜಾಸ್ತಿ ಅಂತ. ಅಷ್ಟು ಕಷ್ಟ ಜಿಂಕೆ ಹೊಡೆಯೋದು. ಮನಸ್ಸು ಹಾಗೇನೆ, ಬಟ್ ಯಾವಾಗ ಹಾಡು ಕೇಳಿತಲ್ಲ ಆ ಸಿಕ್ಕಾಕೊಂಡ್ಬಿಡ್ತಂತ. ಅದು ಸಂಗೀತದಿಂದ ಮನಸ್ಸನ್ನು ಎಳಿಲಿಕ್ಕೆ ಬರುತ್ತೆ ಎಂದು ಸೂಚನೆ ಇದೆ ಅದರೊಳಗೆ. ಋಷ್ಯಶೃಂಗರನ್ನು ಕರ್ಕೊಂಡು ಭಾರಿ ಕಷ್ಟ ಇತ್ತು, ಋಷ್ಯಶೃಂಗ ಬರ್ತಿದ್ದಿಲ್ಲ. ಸಂಗೀತ ಕೇಳ್ಕೊಂಡು ಬಂದು ಹಿಡ್ಕೊಂಡು ಕರ್ಕೊಂಡ್ಬಂದಿರಂತವರು ಋಷ್ಯಶೃಂಗರನ್ನು. ಎರಡು ದೃಷ್ಟಾಂತ ಭಾಗವತ ಪುರಾಣದಲ್ಲಿ ಕೊಡ್ತಾರೆ, ಒಂದು ಎಚ್ಚರಿಕೆ ಕೊಡ್ತಾರೆ. ಹುಷಾರು, ಸಂಗೀತ ಸುಮ್ಮನೆ ಹೊಡೋದಿಲ್ಲ ಅವರು. ನ ಗ್ರಾಮ್ಯ ಗೀತಂ ಶೃಣಯ, ಕೆಟ್ಟ ಸಂಗೀತ ಕೇಳಬೇಡಿ ಅಂತ ಹೇಳ್ತಾರೆ. ಮತ್ತೆ ಒಳ್ಳೆ ಸಂಗೀತ ಕೇಳದೆ ಇರಬೇಡಿ, ಸೆಟ್ರೇಟ್ ಆಗ್ತೀರಿ. ಕೆಟ್ಟ ಸಂಗೀತ ಕೇಳಬೇಡ್ರಿ, ಅಪ್ಸೆಟ್ ಆಗ್ತೀರಿ ಅಂತ ಹೇಳ್ತಾರೆ. ಸೆಟ್ರೇಟ್ ಆಗೋದು ಬೇರೆ, ಅಪ್ಸೆಟ್ ಆಗೋದು ಬೇರೆ. ಅದರಿಂದ ಏನಾಗ್ತದೆ, ಮೈಂಡ್ ಡಿಸ್ಟರ್ಬ್ ಆಗ್ತದೆ. ಯಾರು ಹೋಗಿ ಬಂದೆ ತಲೆ ಬುದ್ಧಿ ಕೆಟ್ಟ ಹೋಗಿ ಅಂತ ಹೇಳ್ತಾರೆ. ಕೆಟ್ಟರಾಗ ಹಿಡಿದಾಗ ಇಡೀ ಮೈಯೆಲ್ಲ ಶೇಕ್ ಆದಾಗಿಬಿಡುತ್ತೆ, ತಲೆ ಚಿಟ್ ಹಿಡಿಯುತ್ತೆ ಅಂತಾರಲ್ಲ ಹಾಗಾಗತ್ತೆ. ಅದು ಒಳ್ಳೆಯದನ್ನು ಕೇಳಿದ್ರೆ ಸರಿ ಹೋಗಿಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಭಾಗವತ ಪುರಾಣ ಹಿಡಿತು, ಒಳ್ಳೆ ಸಂಗೀತ ಕೇಳಿ ಉದ್ಧಾರ ಆಗ್ತೀರಿ. ಕೆಟ್ಟ ಸಂಗೀತ ಕೇಳಬೇಡಿ, ಗ್ರಾಮ್ಯ ಗೀತವನ್ನು ಕೇಳಬೇಡಿ, ಎಚ್ಚರಿಕೆಯನ್ನು ಕೊಡುತ್ತೆ. ಆದರೆ ಸಂಗೀತದಲ್ಲೂ ಕೂಡ ಇವತ್ತು ಇನ್ನೊಂದು ಮಾತು ಹೇಳಿದರು, ಕೆಲವು ಸಂಗೀತ ಕೇಳಿದ್ರೆ ಸಿಟ್ಟು ಬರುತ್ತೆ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ ಇವತ್ತು ಎಲ್ಲಿ ನೋಡಿದ್ರೆ ಕೆಟ್ಟ ಸಂಗೀತನೇ. ಅದಕ್ಕೆ ಟೆರರಿಸ್ಟ್ ಶುರುವಾಗಿರೋದು ಎಲ್ಲ ಕಡೆಯೂ. ಉಗ್ರಗಾಮಿಗಳು ಯಾತಕ್ಕೆ ಬರ್ತಾರೆ ಅಂದರೆ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಅವರು, ಡಿಸ್ಟರ್ಬ್ ಆಗಿ ಹೋಗಿಬಿಡ್ತಾರೆ. ಅರ್ಥ ಮಾಡ್ಕೋಬೇಕು, ಸಂಗೀತ ಹೇಳಿದ್ರೆ ಅಲ್ಲ, ಸಂಗೀತ ಬಂದವರು ಮುಖ ನೋಡಿದರೂ ಕೂಡ ಶಾಂತಿ ಬರುತ್ತಂತೆ. ಒಬ್ಬ ಗೌಡ ಮದ್ದಾಚಾರ ಕೊಲ್ಲಕ್ಕೆ ಅಂತ ಪ್ಲಾನ್ ಮಾಡಿದ್ರು. ಅವನು ಬಂದಿರ್ಬಿಟ್ಟ ಹೊಡೆಯಕ್ಕಿಂತ ಕಾದು ನಿಂತ್ಕೊಂಡಿದ್ದ. ಆಚಾರ್ಯರು ಬಂದರು, ಅವ್ರ ಮುಖ ನೋಡೋದಕ್ಕಿಂತ ಮುಖ ನೋಡಿದ, ಶಾಕ್ ಆಯಿತು, ತಷ್ಟ ಕಾಲು ಹಿಡ್ಕೊಂಡ್ಬಿಟ್ಟಂತ ಅಷ್ಟೆ. ಅಂತ ಸಿದ್ಧಿ ಆಚಾರ್ಯರ ಮುಖದಲ್ಲಿ. ಇದರ ಯೋಚನೆ ಮಾಡ್ತಾ ಹೋದರೆ ಶಾಸ್ತ್ರ ಅನ್ನೋದು ಸುಮ್ಮನೆ ಅದೇನೋ ಕಥೆ ಅಲ್ಲ, ಅದು ಸೈನ್ಸ್. ಅದು ಸೈನ್ಸ್ಗೆ ಏನರ್ಥ, ಈ ಮಾಡಿ ಹೀಗೆ ಆಗೇ ಆಗುತ್ತೆ, ನಿಯಮ ಉಂಟು ಅದಕ್ಕೆ. ಸೈನ್ಸ್ ಈ ಮಾಡಿ ಹೀಗೆ ಆಗೇ ಆಗುತ್ತೆ, ಶಾಸ್ತ್ರ ಹಾಗೆ. ನೀವು ಮಂತ್ರ ಹೇಳಿದ್ರೆ ಕೆಲಸ ಆಗಲೇಬೇಕು. ಈ ಮಂತ್ರಕ್ಕೆ ಶಕ್ತಿ ಇದೆ. ವಿಷ್ಣು ಸಹಸ್ರಾಮ ಹೇಳಿದರೆ, ಇವರು ಹೇಳಿದರು ಶಸ್ತ್ರಚಿಕಿತ್ಸೆ ಅಂತೇಳಿ ಆಯುರ್ವೇದದ ಗ್ರಂಥಗಳು, ಸುಶ್ರುತ ಸಂಹಿತ, ಚರಕ ಸಂಹಿತ ಅಂತೇಳಿ ಆಯುರ್ವೇದದ ಸ್ಟ್ಯಾಂಡರ್ಡ್ ವರ್ಕ್ಸ್. ಚರಕ ಸಂಹಿತೆಯಲ್ಲಿ ಅವರು ಬರೀತಾರೆ, ತುಂಬ ರೋಗ ಉಲ್ಬಣಿಸಿದಾಗ ವಿಷ್ಣು ಸಹಸ್ರಾಮ ಹೇಳಿ ಶಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಅವರೇನು ಮಾತ್ರ ಇವರಲ್ಲ, ಆಚಾರ್ಯಗಿಂತ ಬಹಳ ಹಿಂದೆ ಇದ್ದ ವ್ಯಕ್ತಿ ಅವರು. ಅವ್ರು ಹೇಳ್ತಾರೆ ಆಯುರ್ವೇದ ಅತ್ಯಂತ ಅಧಿಕೃತವಾದಂತಹ ಮೂಲ ಪುರುಷರವರೆಲ್ಲ ಕೂಡ. ಅವರು ಹೇಳ್ತಾರೆ ತುಂಬ ರೋಗ ಉಲ್ಬಣಿಸಿದಾಗ, ಜ್ವರ ಕಂಟ್ರೋಲಿಗೆ ಬರದೆ ಹೋದಾಗ ವಿಷ್ಣು ಸಹಸ್ರಾಮ ಹೇಳಿ ಕಂಟ್ರೋಲಿಗೆ ಬರುತ್ತೆ. ಸಂಗೀತ ಚಿಕಿತ್ಸೆ ಯಾಕೆ ವಿಧಮ್ ಇದೆ ಅದರೊಳಗೆ ಥ್ರೋಟ್. ಅದಕ್ಕಿಂತ ಮಂತ್ರಶಕ್ತಿ ಇದೆ ಅನ್ನೋ ಮುಂದಿನ ವಿಚಾರ ನೋಡ್ಲಿಕ್ಕೆ ಅದರ ಶಕ್ತಿ ಕ್ರಿಯೇಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ತೋತ್ರ ಹೇಳಿದರೆ ಅಂಧೋಪ ಜೀವ ದೃಷ್ಟಿಶ್ಚಾತ್ ಅಂತ ಹೇಳ್ತಾರೆ. ಸುಳ್ಳಲ್ಲ, ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಫಿಸಿಕಲಿ ಎಫೆಕ್ಟ್ ಇದೆ, ಸ್ಪಿರಿಚುವಲಿ ಎಫೆಕ್ಟ್ ಇದೆ, ಅನುಗ್ರಹದ ಎಫೆಕ್ಟ್ ಅಂತೂ ಇದ್ದೇ ಇರ್ತದೆ. ಅಂದರೆ ಒಂದೊಂದಕ್ಕೆ ಶಕ್ತಿ ಇದ್ದಾಗ ಎಲ್ಲ ಶರೀರದ ಶಕ್ತಿ ಬರುತ್ತೆ ಎಂಬುದು ಬೇರೆಯವರಿಗೆ ಗೊತ್ತಿಲ್ಲ, ನಮ್ಮ ಶಾಸ್ತ್ರದಲ್ಲಿ ಗೊತ್ತದು. ಇದು ಈ ದೃಷ್ಟಿಯಿಂದ ಬಹಳಷ್ಟು ವಿಶಾಲವಾದ ಯೋಚನೆ ಮಾಡಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು. ಆಚೆ ಅಂಥ ದೃಷ್ಟಾಂತಗಳು ತುಂಬ ಕೊಡ್ಲಿಕ್ಕೆ ಬರ್ತದೆ. ನಮ್ಮಲ್ಲಿ ಅದು ಬಿಟ್ಟೋಗಬಾರದು ಅಂತೇನೆ ಪ್ರತಿನಿತ್ಯ ಪೂಜಾ ಕಾಲಕ್ಕೆ ಸಂಗೀತ ಸೇವಾಮವಧಾರಯ ಅವಿಭಾಜ್ಯ ಮಾಡಿಬಿಡ ಅಂಗ ಮಾಡಿಬಿಡ್ತಾರೆ. ದೇವರ ಪೂಜೆಗಳು ಸಂಗೀತ ಒಂದು ಪೂಜೆ, ಅದು ಹೇಳಲೇಬೇಕು. ಕೇಳಿದ್ರೆ ಮನಃಶಾಂತಿ ಆಗಬೇಕು, ಅಂದರೆ ಸಂಗೀತ ಸೇವೆ ಇರೋದು ಒಂದು ಭಾಗ. ಇನ್ನು ಟೀಕಾರ ಹೇಳ್ತಾರೆ ಸಂಗೀತದ ಮುಖ್ಯ ಇನ್ನೊಂದು ಗುಣ ಅಂದರೆ ಅದು ರಾಗವಾಗಿ ಬಂದಾಗ ಕಲಿಯೋದು ಬಹಳ ಸುಲಭ ಅಂತ. ಬರೀ ಮಾತಿಟ್ಕೊಂಡು ನೆನ್ಪಿಟ್ಕೊಳ್ಳೋದು ಕಷ್ಟ, ರಾಗಬದ್ಧವಾಗಿ ನೆನ್ಪಿಟ್ಕೊಳ್ಳೋಕೆ ಬರುತ್ತಂತೆ. ಅದಕ್ಕೆ ಮೆಮೊರೈಸೇಷನ್ಗೆ ಯಾರು ಪ್ರೋಸ್ ಕೊಡೋದಿಲ್ಲ, ಪೊಯೆಟ್ರಿ ಕೊಡ್ತಾರೆ. ಟೀಕಾರ ಬರೀತಾರೆ ಪದ್ಯಪಾಠೇ ಮನುಷ್ಯಾಣಾಂ ಶ್ರಮೋ ನಾತಿ ಭವೇದಿತಿ, ಪದ್ಯ ಪಾಠ ಮಾಡೋದು ಬಹಳ ಸುಲಭ. ಪದ್ಯ ಪದ್ಯ ಸಂಗೀತದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪದ್ಯ ಪಾಠದಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಇನ್ನು ನಮಗೆ ಬಹಳ ದೊಡ್ಡ ಒಂದು ಕ್ಲೈಮ್ಯಾಕ್ಸ್ ಅಂದರೆ ಸಂಗೀತದಿಂದ ಅಂತಿಂತ ರೋಗ ವಾಸಿ ಮಾಡ್ತಾರೆ, ಅವೆಲ್ಲ ಬಿಟ್ಟುಬಿಡಿ. ಆಚಾರ್ಯ ಏನ್ ಮಾಡ್ತಾರೆ, ಎತ್ತು ಸತ್ತು ಬಿದ್ದಿದೆ, ವಿಷ ಪ್ರಯೋಗ ಮಾಡಿ ಕೊಂದಿದ್ದಾರೆ, ದ್ವಾದಶ ಸ್ತೋತ್ರ ಹೇಳ್ತಾರೆ, ಬದುಕು ಹೋಗುತ್ತೆ ಅಂತ ಹೇಳ್ತಾರೆ. ಎಂತ ಕ್ಲೈಮ್ಯಾಕ್ಸ್ ಇದು, ಸಂಗೀತದಿಂದ ಬದುಕಿದ ಕಥೆ ಇದು. ಒಂದು ಸತ್ತ ಎತ್ತನ್ನು ಬದುಕಿಸ್ತಾರೆ, ಬರೀ ಎತ್ತು ಬದುಕಲಿಲ್ಲ, ಅದು ಜಯತೀರ್ಥರಾಗಿ ನ್ಯಾಯಸೂಜೆ ಕೊಟ್ಟಂತ ಎತ್ತಾಗಿ ಹೋಯ್ತು. ಆಯ್ತಾ, ಸಂಗೀತದ ಪ್ರಭಾವ ಈ ಹೊಸ ವಿಷಯ ಇದು. ಗರ್ಭದಲ್ಲಿದ್ದಾಗ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಜನ್ಮಾಂತರಕ್ಕೆ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಕೇಳಿದ ಸಂಗೀತ ಮುಂದಿನ ದಿನದಲ್ಲಿ ಅವ್ರಿಗೆ ದೊಡ್ಡ ಜ್ಞಾನಿಗಳನ್ನು ಮಾಡಿಬಿಟ್ಟಿದೆ. ಎಂಥ ಎಫೆಕ್ಟ್ ಇದೆ ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ, ಕೆಟ್ಟ ಸಂಗೀತ ಕೇಳಿದರೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಟೆರರಿಸ್ಟ್ ಆಗಿ ಆಗ್ತಾರೆ ಅಂತ ಅರ್ಥ. ಈ ಜನ್ಮದಲ್ಲಿ ಆಗದೆ ಅವ್ರಿಗೂ ಮುಂದಿನ ಜನ್ಮದಲ್ಲಿ ಆಗ್ತಾನೆ. ಇವತ್ತು ಒಳ್ಳೆ ಸಂಗೀತ ಕೇಳಿದರೆ ಒಳ್ಳೆ ಜ್ಞಾನಿ ಆಗಿ ಆಗ್ತಾನೆ ಒಂದಲ್ಲ ಒಂದು ದಿವಸ ಅಂತ ಒಂದು ಎಚ್ಚರ ಇತ್ತು. ಆದರೆ ಸಂಗೀತಕ್ಕೆ ದೈವಿ ಶಕ್ತಿ ಬರೋದು ಯಾವಾಗ ಗೊತ್ತಾ, ದೇವರಿದ್ದಾನೆ ಅಂತ ತಿಳ್ಕೊಂಡು ಹಾಡಿದಾಗ. ಸುಮ್ಮನೆ ಜನ ಕೇಳ್ತಾರೆ ಅಂತ ಹಾಡೋದು ಬೇರೆ, ದೇವರು ಕೇಳ್ತಾನೆ ಅಂತ ಹಾಡೋದು ಬೇರೆ. ಇವತ್ತು ಸ್ವಾಮಿಗಳು ಕೂತಿದ್ದಾರೆ ಅಂದ್ರೆ ರೀತಿ ಬೇರೆ, ನಾವೇ ಬಾತ್ರೂಮ್ ಸಂಗೀತ ಬೇರೆ, ಎಲ್ಲರೂ ಬೇಕಾದ್ರೆ ಹೇಳ್ಬೋದು, ಯಾರು ಬೇಕಾದ್ರೆ ಕೇಳ್ಬೋದು ಅದ್ಬಿಟ್ಟು ಯಾರು ಕೇಳೋ ಅವನೊಬ್ಬನೇ ಕೇಳೋದು ಅಷ್ಟೇನೆ. ದೊಡ್ಡವರು ಕೂತಾಗ ರೀತಿ ಚೇಂಜ್ ಆಗಿಬಿಡುತ್ತೆ ಅಷ್ಟೇ. ಇವತ್ತು ದೇವರು ಕೇಳ್ತಾನೆ ಅಂದ್ರೆ ಪೂರ್ತಿ ಬದಲಾಗಿಬಿಡುತ್ತೆ. ಸ್ವಾಮಿಗಳು ಕೇಳ್ತಾರೆ ಅಂದ್ರೆ ಬದಲಾಗೋದಾದ್ರೆ ಜಗತ್ ಸ್ವಾಮಿ ಕೇಳ್ತಾನೆ, ಅದು ಡಿವೈನ್ ಸಂಗೀತ ಅಂದ್ರೆ ಅದು. ಇವೆಲ್ಲ ದ್ವಾದಶ ಸ್ತೋತ್ರಾದಿಗಳೆಲ್ಲ ಅಂತ ಶ್ರೇಷ್ಠ ಸಂಗೀತಗಳು. ಯಾವುದೋ ಹಾಡುಗಳಿದೆ, ಆದರೆ ಪುರಂದ್ರದಾಸರ ಹಾಡುಗಳಿದೆ, ನಮ್ಮ ಹರಿದಾಸರ ಹಾಡುಗಳಿದೆ, ಅದು ರೀತಿ ಬೇರೆ ಆಗಿಬಿಡುತ್ತೆ. ಮಾತಿಟ್ಟಿದ್ರೆ ದೇವರ ಕಡೆ ಮೇಳಿತಾರ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೆ. ಆ ಮಾತು ಕೇಳ್ತಾ ಕೇಳ್ತಾ ಹೋದಂತೆ ಹೊಸ ಪ್ರಪಂಚ ಸೃಷ್ಟಿಯಾಗುತ್ತೆ. ಲೌಕಿಕ ಹಾಡುಗಳಲ್ಲಿ ಆ ಶಕ್ತಿ ಇರೋದಿಲ್ಲ. ಆ ಸಂಗೀತ ಇದೆ, ಆ ಡಿವಿನಿಟಿ ಇಲ್ಲ. ಸಂಗೀತ ಇದೆ, ಡಿವಿನಿಟಿ ಇಲ್ಲ. ಆ ಸಂಗೀತ ಬಂತು, ಅದಕ್ಕೆ ಡಿವಿನಿಟಿ ಕಂಬೈನ್ ಆದಾಗ ಶಕ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯ ಫಾರ್ ಯೂತ್ ಖ್ಯಾತಿಕ್ ಅಂತ ಕೇಳಿದರೆ, ಮಧ್ವಾಚಾರ್ಯ ಹೆಸರು ಅಂದರೆ ಪವನ, ಅವರು ಪಾವಿತ್ರ್ಯದ ಮತ್ತೊಂದು ಹೆಸರು. ಪಾವಿತ್ರ್ಯ ಅಂದ್ರೆ ಒಂದೇ, ಮಧ್ವಾಚಾರ್ಯರು ಅಂದರೆ ಎಲ್ಲವನ್ನು ಮೀರಿದ ಅತ್ಯಂತ ಪವಿತ್ರರು. ಅವರಿಗಿಂತ ಪವಿತ್ರರೋದ ಲಕ್ಷ್ಮೀನಾರಾಯಣರಷ್ಟೇ. ಅಂತ ಪವಿತ್ರ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾಣಾಂಚ ಮಂಗಲಂ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡಬೇಕು. ವಾದ್ಯಗಳು ಸಂಗೀತನೇ. ಮತ್ತೆ ವಾದ್ಯಗಳು ಸಂಗೀತ, ಚಪ್ಪಾಳೆ ಹಾಕೋದು ಸಂಗೀತ. ನೀವು ಒಂದು ಯಾವುದೋ ಒಳ್ಳೆ ಮಾತು ಕೇಳ್ತೀರಿ, ಚಪ್ಪಾಳೆ ಹಾಕ್ಬಿಡ್ತೀರಿ ತಕ್ಷಣ, ಯಾವುದಕ್ಕೆ ಗೊತ್ತೇನು, ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಮತ್ತೆ ತಲಾಹತ, ಈ ಪರಸ್ಪರ ಹೊಡೆದು ಬಿಟ್ರೆ ತಾಳ ಹಾಕ್ತಾರೆ, ಅದೊಂದು ಸಂಗೀತದ ಮುಖ ಬಾರಿಸ್ತಾನೆ. ಸಂಗೀತಕ್ಕೆ ಅರ್ಥ ಹೇಳ್ತಾರೆ ನಮ್ಮ ಶಾಸ್ತ್ರದಲ್ಲಿ, ಗೀತಂ ನೃತ್ಯಂಚ ವಾದ್ಯಂಚ ತ್ರಯಂ ಸಂಗೀತ ಮುಚ್ಚತೆ. ಸಂಗೀತಕ್ಕೆ ಮೂರು ಭಾಗ ಇರಬೇಕಂತೆ, ಗೀತಂ ವಾದ್ಯಂಚ ನೃತ್ಯಂಚ. ಗೀತ ಅಂದ್ರೆ ಹಾಡೋದು, ವಾದ್ಯ ಅಂದ್ರೆ ಬಾರಿಸೋದು, ನೃತ್ಯ ಅಂದ್ರೆ ಕುಣಿಯೋದು. ಮೂರು ಕಂಬೈನ್ ಆದರೆ ಸಂಗೀತ ಅಂತ ಹೆಸರಂತೆ. ಆ ಮೂರು ಸೇರಿಬಿಟ್ಟಾಗ ಎಲ್ಲವೂ ದೇವರ ಪರವಾದಾಗ ಅದು ಕ್ಲೈಮ್ಯಾಕ್ಸ್ಗೆ ಹೋಗ್ತದೆ. ಅಂಥ ಒಂದು ನಗುವರು ರೋಜಿಸುವವರು ನಾಟ್ಯವಾಡೋರು ಅಂತ ಹೇಳ್ತಾರಲ್ಲ, ಆ ಪಿಚ್ ರೀಚ್ ಆಗ್ತದೆ. ಇದೆಲ್ಲ ಅರ್ಥ ಮಾಡಿಕೊಂಡು ಸಂಗೀತವನ್ನು ಸರಿಯಾಗಿ ತಿಳ್ಕೊಂಡಾಗ ಅದು ಶಾಸ್ತ್ರಕ್ಕೆ ವಿರುದ್ಧವಾಗೋದಿಲ್ಲ, ಶಾಸ್ತ್ರಕ್ಕೆ ಅನುಕೂಲವಾಗುತ್ತೆ. ಬುದ್ಧಿಶುದ್ಧಿಗೆ, ಮನಃಶುದ್ಧಿಗೆ, ವಿಚಾರಶುದ್ಧಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹರಿಪ್ರೀತಿಗೆ ಸಾಧಕವಾಗತಕ್ಕಂಥ ಶ್ರೇಷ್ಠವಾದ ಮಾಧ್ಯಮ ಸಂಗೀತ. ಆ ಮಾಧ್ಯಮವನ್ನು ಸಾರ್ಥಕ ಬಳಸ್ಕೊಳ್ಳೋದ್ರಲ್ಲಿರೋ ಒಂದು ಚಾಕಚಕ್ಯತೆಗೆ ಅಧ್ಯಾತ್ಮದ ಸಹಾಯ ಬೇಕೇ ಬೇಕಾಗುತ್ತೆ. ಅಂತ ಆಧ್ಯಾತ್ಮಿಕ ಸಂಗೀತವನ್ನು ಜನ ಮನೆ ಮನೆಗೆ ಕೊಟ್ಟಂಥ ಕೀರ್ತಿ ಹರಿದಾಸರದು. ಅದು ಮೂಲ ಹರಿದಾಸರು ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯರೇನೆ. ಅಲ್ಲಿಗೆ ಲಿಂಕ್ ಮಾಡಿಕೊಂಡು ನಮ್ಮ ದೊಡ್ಡ ಪರಮ ಭಾಗ್ಯ ಇದು. ಪರಮಪೂಜ್ಯ ಶ್ರೀಪಾದಂಗಳವರು ಗೊತ್ತಾ ಇಲ್ಲಿಗೆ ಆಗಮಿಸಿಬಿಟ್ಟು ಮಾಡಿರ್ತಕ್ಕಂಥ ಉಪಕಾರ ತುಂಬ ದೊಡ್ಡದು. ಸ್ವತಃ ದೊಡ್ಡ ಸ್ವಾಮಿಗಳು ಬಂದು ಮನಸ್ಸಿನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಪರಮಪೂಜ್ಯ ಶ್ರೀಪಾದಂಗಳು ಸ್ವತಃ ಸಂಗೀತ ಜ್ಞಾನ, ಒಳ್ಳೆ ಸಂಗೀತ ಜ್ಞಾನ ಇದೆ, ಒಳ್ಳೆ ವೇದ ಪಾರಂಗತರವರು. ಅದೆಲ್ಲ ಅರ್ಥ ಅವರು ಬಂದಿದ್ದು ನಮ್ಮ ದೊಡ್ಡ ಭಾಗ್ಯ ಅದು. ಇದೆಲ್ಲ ಪರಿಸ್ಥಿತಿಯನ್ನ ಪ್ರಸಂಗವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ತುಂಬಾ ಶ್ರೇಷ್ಠ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಈಗಾಗಲೇ ದಡ್ಡರನ್ನು ಬುದ್ಧಿವಂತರ ಮಾಡುವ ಶಕ್ತಿ ಮಂತ್ರಕ್ಕಿದೆ ಅಂತ ಹೇಳಿದ್ರಿಂದ, ಕೃಷ್ಣ ಮಂತ್ರಾದಿ ಮಂತ್ರಗಳನ್ನು ಗುರುಗಳಿಂದ ಹೇಳಿಸಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಪ್ರಗತಿಯ ಹಾದಿಯಲ್ಲಿ ಸಾಗೋದಕ್ಕೆ ಪ್ರಯತ್ನ ಪಡಬೇಕು. ಉಪನಯನ ಪ್ರಭಾವವನ್ನು ಹೇಳಿದರು ಅವರು. ಉಪನಯನ ಮಾಡೋದಕ್ಕಿಂತ ಧಿಯೋ ಯೋನ ಪ್ರಚೋದಯ, ಅದರಲ್ಲೇ ಅರ್ಥ ಇದೆ, ದಡ್ಡ ಬುದ್ಧಿವಂತನಾಗ್ತಾರೆ ಅಂತ ಅರ್ಥ. ಅದಕ್ಕೆ ಆಕ್ಚುಲಿ ಹೇಳಿದರವರಿಗೆ ಎಷ್ಟೋ ಪ್ರಯೋಗ ಮಾಡಿ ಸತ್ಯ ಅಂತ ತೋರಿಸಿದ್ದಾರೆ ಅಂತ. ಎಷ್ಟೋ ಪ್ರಯೋಗ ಮಾಡಿದಾಗ ಗಾಯತ್ರಿ ಮಂತ್ರವನ್ನು ಹೇಳಿದ ಮೇಲೆ ಅವರು ಕೇಳೋದಕ್ಕಿಂತ ಮುಂಚೆ ಹೇಗಿದ್ರೋ ಅದಕ್ಕಿಂತ ತುಂಬಾ ಬುದ್ಧಿವಂತರಾಗಿದ್ರು ಅಂತ ಪ್ರೂವ್ ಆಗಿದೆ. ಅವರು ವರ್ಷಗಟ್ಟೆ ಮಾಡಿದವರಲ್ಲ, ಕೆಲವು ತಿಂಗಳಿಂದ ಚೇಂಜ್ ಆಗೋಗ್ಬಿಟ್ಟಿದ್ರು. ಇದು ಸರಿಯಾಗಿ 8 ವರ್ಷಕ್ಕೆ ಉಪನಯನ ಮಾಡಿ ಅವನು ಜೀವನ ಪೂರ್ತಿ ಹೇಳ್ತಿದ್ರೆ ಎಷ್ಟು ಸಿದ್ಧಿ ಬರುತ್ತೋ ಅವರಿಗೆ ಯೋಚನೆ ಮಾಡಿ. ತುಂಬಾ ವಿಶಿಷ್ಟವಾದಂತಹ ಸಿದ್ಧಿಗಳಿಸಲಿಕ್ಕೆ ಸಾಧ್ಯ ಇದೆ. ಅದು ಕೂಡ ಬರೀ ಮೆಕ್ಯಾನಿಕಲ್ ಹೇಳಿದವರಷ್ಟೇ, ಅವರು ಬೇರೆ ಇನ್ನೇನು ಅರ್ಥ ಇರ್ತಾ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಉಪನಯನ ಮಾಡಿ ಹೇಳಿಸಿರಲ್ಲ ಅದು ಗೊತ್ತಿಲ್ಲ, ಪರದೇಶರು ಪ್ರಯೋಗ ಮಾಡಿದ್ದಾರಾದ್ರಿಂದ ಹೇಗೆ ಮಾಡಿದ್ದಾರೋ ಗೊತ್ತಿಲ್ಲ. ಇನ್ನು ಉಪನಯನ ಮಾಡಿ ಮಂತ್ರ ವಿಶೇಷವಾದ ತುಂಬ ಜನ ಗಾಯತ್ರಿ ಮಂತ್ರ ಮಾಡೋರಿಗೂ ಕೂಡ ಧ್ಯೇಯ ರೂಪ ಗೊತ್ತಿಲ್ಲ, ಸೂರ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಂದು ಮೂರು ಮುಖದ ಆರ್ಕೈಯ ಸ್ತ್ರೀ ದೇವತೆ ಅಂತ ತಿಳ್ಕೊಂಡಿರ್ತಾರೆ. ಅದು ನಿಜವಾಗಲೂ ಕೂಡ ಧ್ಯೇಯ ಸದಾ ಸೌತೃ ಮಂಡಲ ಮಧ್ಯವರ್ತಿ ಅಂತ ತಿಳ್ಕೊಂಡು ಭಾರತೀಯರುಗಳ ಮುಖ್ಯ ಪ್ರಾಣ ಅಂತ ಅರ್ಥ ಮಾಡಿಕೊಂಡು ಆಚಾರ್ಯ ಹೇಳಿದ ಅರ್ಥ ತಿಳ್ಕೊಂಡು ಗಾಯತ್ರಿ ಮಂತ್ರ ಶುದ್ಧವಾಗಿ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಶುದ್ಧವಾಗಿದ್ದು ಏಕಾದಶಾದಿ ವ್ರತ ಮಾಡಿಕೊಂಡು ಹೇಳಿದರೆ ಎಂಥ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿ. ಆ ಸಿದ್ಧಿ ಎಲ್ಲಿ ಬರುತ್ತೆ ಗೊತ್ತಾ? ಬುದ್ಧಿಯ ಕ್ಲೈಮ್ಯಾಕ್ಸ್ ಅಂದ್ರೆ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ, ದೇವರನ್ನು ಕಾಣಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೆ ಬುದ್ಧಿ ಫೈನಲ್. ಇವತ್ತು ಬಸ್ ಎಲ್ಲೆಂದ್ರೂ ಇಳಿಯದೆ ನಾವು ಗುರಿ ಬಂದಾಗ ಇಳಿದು ಬಿಡ್ತೇವೆ. ಇವತ್ತು ಬುದ್ಧಿಯ ಎಂಡ್ ಯಾವುದು ಅಂತ ಕೇಳಿದರೆ ದೇವರನ್ನು ಕಾಣೋದು. ಏತದ್ ಬುದ್ಧ್ವಾ ಬುದ್ಧಿಮಾನ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಬುದ್ಧಿಯ ಅತ್ಯಂತ ಅಲ್ಟಿಮೇಟ್ ಗೋಲ್ ದೇವರನ್ನು ಕಾಣೋದು. ಅಲ್ಲಿವರೆಗೂ ಮನುಷ್ಯ ಹೋಗಬೇಕಾದ್ರೆ ಈ ಮಂತ್ರಗಳ ಸಿದ್ಧಿ, ಶಾಸ್ತ್ರದ ಒಂದು ವಿಶೇಷವಾದ ದೀಕ್ಷೆ, ಗುರುಗಳ ಅನುಗ್ರಹ, ದೇವರ ಪರಮಾನುಗ್ರಹ ಎಲ್ಲದೂ ಅತ್ಯಂತ ಮುಖ್ಯ ಅಂತ ಶುಭ ಸಂದರ್ಭದಲ್ಲಿ ಹೇಳ್ತಾ ಇದರ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಆಗಬೇಕಾಗಿತ್ತು, ಪ್ರಶ್ನೋತ್ತರ ಕಾರ್ಯಕ್ರಮ. ಆದರೆ ಅದು ತುಂಬ ಹೊತ್ತಾಗಿದೆ, ಆದ್ದರಿಂದ ಇವತ್ತು ಅದಿರೋದಿಲ್ಲ. ಮುಂದೆ ಇನ್ನೊಂದು ಸಲ ಇವತ್ತು ಹೇಳಿದರು. 9 ವರ್ಷಗಳ ಸಂಶೋಧನೆನ ಒಂದೆರಡು ಗಂಟೆ ಹೇಳಲು ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದರು. ಇನ್ನೊಂದು ಪ್ರಸಂಗ ಒದಗಿದಾಗ ಮತ್ತೊಮ್ಮೆ ಬಂದು ಆ ಸಮಯದಲ್ಲಿ ಅಷ್ಟೇ ಇನ್ನೂ ಚೆನ್ನಾಗಿ ನೀವೆಲ್ಲ ಮನನ ಮಾಡಿದರೆ ಆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ಅವರಿಂದ ಕೇಳೋಣ. ದೊಡ್ಡ ಉಪಕಾರ ಮಾಡಿದ್ದಾರೆ. ಮೊದಲೇ ಹೇಳಿದೆ ದಿವಸಕ್ಕೆ ಎಷ್ಟು ಆಪರೇಷನ್ ಮಾಡೋರವರು, ಅದು ಸೂಕ್ಷ್ಮ ಆಪರೇಷನ್, ಶಸ್ತ್ರಚಿಕಿತ್ಸೆ. ಈ ಬ್ರೇನ್ ಆಪರೇಷನ್ ಅಂದರೆ ಎಷ್ಟು ಕಷ್ಟ ಯೋಚನೆ ಮಾಡಿ. ತಲೆ ಚೆಟ್ಟಿಡಿದ್ರೆ ಬಿಡಿಸೋದು ಕಷ್ಟ ಅಂಥದ್ದು. ಒಳಗಿನ ಇದು ಶುದ್ಧ ಮಾಡಬೇಕಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಅವರು ಮಾಡಿ ಬಿಟ್ಟು ಬಂದಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಬಹಳ ದೀಕ್ಷೆ ಅವರಿಗೆ. ಅಲ್ಲಿ ದಿವಸಕ್ಕೆ 8 ಹತ್ತು ಸ್ನಾನ ಮಾಡ್ತಾರೆ, ನೆನ್ಬಿಟ್ಕೊಳ್ಳಿ. ಯಾಕಂದ್ರೆ ಶುದ್ಧ ಮಡಿ ಮಾಡ್ತಾರೆ ಅವರು. ಮತ್ತೆ ಈ ಪ್ರೊಫೆಷನ್ಗೆ ದ್ರೋಹ ಮಾಡೋದಿಲ್ಲ, ವೃತ್ತಿಗೆ ದ್ರೋಹ ಮಾಡೋದಿಲ್ಲ, ಶಾಸ್ತ್ರವನ್ನು ಕೈಬಿಟ್ಟಿಲ್ಲ. ಆದ್ದರಿಂದ ಅಲ್ಲಿ ಆಪರೇಷನ್ ಮತ್ತೆ ಸ್ನಾನ, ಮತ್ತೆ ಹೋಗೋದು ಮತ್ತೆ ಸ್ನಾನ, 24 ಅವರ್ಸ್ ವರ್ಕಿಂಗ್ ಅವರಿಗೆ. ಈಗ ಕಾಲು ಬಂದ್ರೆ ಕಷ್ಟ ಹೊರಬಿಡದೆ ಇವತ್ತು ವರ್ಕಿಂಗ್ ಇದೆ ಮತ್ತೆ ಮಾಡೋದಿಲ್ಲ ಅಂತಲೇ ಇಲ್ಲ, ಕಷ್ಟ ಹೊರಟುಬಿಡದೆ. ಎಷ್ಟು ಎಮರ್ಜೆನ್ಸಿ ಕೇಸ್ ಬೇರೆ ಇರುತ್ತೆ. ಅಂತ ದೀಕ್ಷೆ ಇಟ್ಕೊಂಡು ಹೇಳ್ತಾರೆ ಅಂದ್ರೆ ಅದು ಅಂತ ಕೆಲಸ ಬಿಟ್ಟು ಬಂದಿದ್ದಾರೆ ಅಂದ್ರೆ ಸಾಮಾನ್ಯವಾದದ್ದಲ್ಲ. ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಅದು ಎಷ್ಟು ಕಳಕಳಿ ಇದೆ ಅವರಿಗೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ. ಅದರ ಸೀತ ಅದ್ರ ಪರಿಣಾಮ ನಮಗೆ ಕೂತಲ್ಲೇ ಸಿಗುತ್ತೆ ಅಂದ್ರೆ ಅದು ಸಾಮಾನ್ಯವಾದ ಒಂದು ಅವಕಾಶ ಅಲ್ಲ, ಅದು ಉಪಯೋಗ ಮಾಡ್ಕೊಳ್ಬೇಕು. ಆ ಶ್ರೀಪಾದ ಅವರು ಅಷ್ಟೇ, ತಾವು ಎಲ್ಲ ಒಂದು ಸಂಗೀತದ ಬದಲು ಎಲ್ಲ ವಿಧವಾದ ಸಂಗೀತನ ಕರೆದು ಪಾಶ್ಚಾತ್ಯ ಸಂಗೀತನ ಹಾಡು ತೋರಿಸಿದ್ರಲ್ಲ, ಎಷ್ಟು ವಿಕಾರ ಇರುತ್ತೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಇಷ್ಟೆಲ್ಲ ಒಂದು ಪ್ರಾವೀಣ್ಯ ಪಡೆಯೋದು ಅಂದ್ರೆ ಅಸಾಮಾನ್ಯ. ಅದು ಅವರು ಅಷ್ಟೇ, ಶುದ್ಧ ಹರಿದಾಸ ಸಾಹಿತ್ಯ ನಮ್ಮ ಸಿದ್ಧಾಂತದ ಬಗ್ಗೆ ಪೂರ್ತಿ ಸಮರ್ಪಣೆ ಮಾಡಿಕೊಂಡವರು. ಅದರ ಜೊತೆಗೆ ಗುರುಗಳ ಬಗ್ಗೆ, ಹಿರಿಯರ ಬಗ್ಗೆ ಬಹಳ ಆಧಾರ ಹೊಂದಿರೋರು. ಅವರು ಸಿಕ್ಕಿದ್ದು ನಿಜವಾದ ಅರ್ಥದಲ್ಲಿ ನಮ್ಮ ಒಂದು ಪ್ರತಿಷ್ಠಾನಕ್ಕೆ ಒಂದು ಹೆಮ್ಮೆಯ ವಿಚಾರ. ಅವರಿಗೆ ಒಳ್ಳೆಯ ಧನ್ಯವಾದಗಳನ್ನು ಸಮಯದಲ್ಲಿ ಹೇಳ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಎಷ್ಟೋ ಕಾರ್ಯಗಳನ್ನು ಬಿಟ್ಟು ನಮಗೋಸ್ಕರವಾಗಿ ಇಲ್ಲಿದ್ದು ಉಪಸ್ಥಿತರಿದ್ದು ವಿಶಿಷ್ಟ ಶೋಭೆ ಕೊಟ್ಟಿದ್ದಾರೆ. ಅವರ ಯೋಜನೆಗಳು ತುಂಬ ಇದೆ. ಅವರಿಂದ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ. ಪರಮಪೂಜ್ಯ ಶ್ರೀಪಾದಂಗಳವರಿಂದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, ಗೋವುಗಳ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಗಳನ್ನು. ಆಗ ಇವರು ಬರಬೇಕು, ಶ್ರೀಪಾದವರು ಮತ್ತೆ ಅನಿಲ್ ಡಾಕ್ಟರ್ ಕೂಡ ಆ ಸಮಯದಲ್ಲಿ ಬರಬೇಕು. ಒಂದು ಶ್ರೀಗಳವರಿಗೋಸ್ಕರ ಒಂದು ಗೋಶಾಲೆ ಇದೆಯಲ್ಲ, ಸಂಬಂಧಪಟ್ಟಂತೆ ಒಂದು ಇದು ಮಾಡೋ ವಿಚಾರ ಇದೆ, ಒಂದು ವರ್ಕ್ಶಾಪ್ ಮಾಡೋ ವಿಚಾರ ಇದೆ. ಆಗ ಬಂದಾಗ ಈ ಥರ ಸ್ಲೈಡ್ಸ್ ಎಲ್ಲ ವಿಷಯ ಎಲ್ಲ ರೀತಿ ಮಾಡ್ಕೊಂಡು ಬಂದುಬಿಟ್ರೆ ಜನಕ್ಕೆ ಸಿಕ್ಸ್ತ ಅರ್ಥ ಆಗುತ್ತೆ. ಗೋವುಗಳ ಮಹತ್ವ ಏನು ಅನ್ನೋದನ್ನು ನಾವು ಬಾಯಲ್ಲಿ ಎಷ್ಟು ಹೇಳಿದ್ರು ಕೂಡ ಗೊತ್ತಾಗೋದಿಲ್ಲ. ಅದನ್ನು ಸ್ಲೈಡ್ಸಲ್ಲಿ ಮಾಡಿ ತೋರಿಸಿಬಿಟ್ರೆ ಒಳ್ಳೆ ಪ್ರಭಾವ ಬೀರುತ್ತೆ. ಮಾಡ್ತಾ ಇದ್ದೀರಾ? ಅದು ಅದನ್ನ ತಂದುಬಿಟ್ರೆ ಅದನ್ನು ಡೇಟ್ ಫಿಕ್ಸ್ ಆದ ತಕ್ಷಣ ತಿಳಿಸ್ತೀನಿ. ಇಬ್ಬರು ದಯವಿಟ್ಟು ಬಿಡುವು ಮಾಡ್ಕೊಂಡು ಬರಬೇಕಾಗ ಬಂದ ಕೆಲಸ ನಡೆಸಿಕೊಟ್ರೆ ಬಹಳಷ್ಟು ಸೇವೆ ಆಗ್ತದೆ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತಾ ಇದ್ದೇನೆ. ಈ ರೀತಿ ಮತ್ತೆ ಮತ್ತೆ ಬಂದು ಎಲ್ಲ ರೀತಿಯಲ್ಲೂ ಜನಗಳಿಗೆ ಮಾಹಿತಿಯನ್ನು ಕೊಟ್ಟು ಸಿದ್ಧಾಂತ ದೀಕ್ಷೆ ಬರಬೇಕು, ದೇವರ ಅನುಗ್ರಹ ಪ್ರಯತ್ನ ಪಡ್ತಕ್ಕಂಥ ಒಂದು ಹಠ ಬೆಳಿಬೇಕು, ಅದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ತಾ ಈಗ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ವಚನದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಶ್ರೀಗಳವರು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗಿದೆ. ಈಗ ಇಬ್ಬರೂ ಸಹ ಅವರು ಬಂದಿದ್ದೇ ಹೆಚ್ಚು.